గజగ్రీవం చిదానంద విగ్రహం సదనుగ్రహం దశగ్రీవచ్ఛిదం శాపాన్మణిగ్రీవ విమోచనం స్వనామగ్రహణాదేవ నిరస్తగ్రహ విగ్రహం వృందావనగతం వందే బ్రహ్మరుద్రేంద్రవందితం స్వాంతస్థానంతశయ్యాయ పూర్ణ జ్ఞానరసరణసే. అసలు లైట్ ఉందా మాకు? ఉత్తుంగవాక్తరంగాయ మధ్వదుగ్ధాభయే నమః. గురుమఖిల గుణజ్ఞం సద్గుణైకాధివాసం శమదమ పరినిష్టం సత్వనిష్టం వరిష్టం సకరసుజనశిష్టం నిత్య నిర్ధూతకష్టం హయముఖపదనిష్టం మాం భజంతు ప్రపన్నాః. పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే. నీలాకరాచితానంతలీలా గోపాలపాలితాన్ విద్యాపయోనిధీన్ వందే బ్రహ్మ విద్యాగురున్ మమ. బ్రహ్మచర్య హరిప్రీతి సువిద్యాపాదశాలినః ఇష్టదాన్ కష్టహర్తృన్నః విద్యావాన్యాన్ మునీన్ నమః. వాదిరాజపదద్వంద్వ వారిజాసక్తమానసాన్ విశ్వప్రియగురూన్ వందే మందోహం దేవి శుద్ధయే. సత్యం సత్యం పునఃసత్యం విష్ణుతీర్థప్రసాదతః సర్వే కామాః భవంతేవ శపథో బింబసన్నిధౌ. చింతామణిం సభక్తానాం కల్పవృక్షం చ కామదం స్వామినం త్వాం రఘుప్రేమతీర్థం వందేహ్యభీష్టదం. అజ్ఞానతిమిరచ్ఛేదం బుద్ధిసంపత్ప్రదాయకం విజ్ఞానవిమలం శాంతం విజయాఖ్యగురుం భజే. ఓం జన్మాద్యస్యతోన్మయాదితరతశ్చార్థేష్వభిఘ్నస్వరాట్ తేనే బ్రహ్మహృదాయాది కవయే ముహ్యంతియం సూరయః తేజోవారిమృదాం యథా వినిమయో యత్ర త్రిసర్గో మృషా ధామ్నా స్వేన సదా నిరస్తకుహకం సత్యం పరం ధీమహి. శ్రీగురుభ్యో నమః. హరిః ఓం. ಇವತ್ತಿನಿಂದ ದಶಮಸ್ಕಂಧ ಭಾಗವತ ನಮ್ಮ ಬಿಂದು ಮಾಧವ್ ಅವರು ಅವರ ವಿಶೇಷವಾಗಿ ಕುಟುಂಬದ ಪರವಾಗಿ ಮಾಡಿಸ್ತಾ ಇದ್ದಾರೆ. ಬಿಂದು ಮಾಧವರೇ ಬಂದಿದ್ದೀರಲ್ಲ, ಆಚಮನ ಮಾಡ್ರಿ. ಸಂಕಲ್ಪ ಮಾಡಲಿಕ್ಕೆ ಆಚಮನ. ಆಚಮ್ಯ ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ, ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕರ್ಷಣಾಯ ನಮಃ, ವಾಸುದೇವಾಯ ನಮಃ, ಪ್ರದ್ಯುಮ್ನಾಯ ನಮಃ, ನಿರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ, ದೋಕ್ಷಾಯ ನಮಃ, ನಾರಸಿಂಹಾಯ ನಮಃ, ಅಚ್ಯುತಾನ ಮಹಾ ಜನಾರ್ದನಾ ನಮಃ, ಉಪೇಂದ್ರಾ ನಮಃ, ಹರೇ ನಮಃ, ಶ್ರೀ ಕೃಷ್ಣಾ ನಮಃ. ಓಂ ಪ್ರಣವಸ್ಯ ಪರಬ್ರಹ್ಮ ಪರಮಾತ್ಮ ದೇವತಾ ದೇವೇ ಗಾಚಂದ ಪ್ರಾಣಾಯಾಮೇ ನಿಘ. ಓಂ ಭೂ ಓಂ ಭುಹ ಓಂ ಸ್ವಹ ಓಂ ಮಹಃ ಓಂ ಜನ ಓಂ ತಪಃ ಓಂ ಸತ್ಯಂ ಓಂ ತತ್ಸಾವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ವಾಪೋ ಜ್ಯೋತಿರಸೋ ಅಮೃತಂ ಬ್ರಹ್ಮ ಭೂರ್ಭುವಸ್ವರೋಂ. ಓಂ ಶುಭಾಭ್ಯಾಂ ಶೋಭನೆ ಮುಹೂರ್ತ ಆದ್ಯ ಬ್ರಹ್ಮಣ ಚೂರು ಮಂತ್ರಾಕ್ಷತೆ ಕೈಯಲ್ಲಿ ಹಿಡ್ಕೊಂಡು ಆದ್ಯ ಬ್ರಹ್ಮಣ ದುಧಿವರಾರ್ಥೆ ಶ್ರೀ ಶ್ವೇತವರಾಹ ಕಲ್ಪೆ ವೈವಸ್ವಂತರೆ ಕಲಿಯುಗೆ ಪ್ರಥಮಚರಣೆ ಭರತವರ್ಷೇ ಭರತಖಂಡೇ ಜಂಬೂದಿ ಗಂಡಕಾರಣ್ಯ ದೇಶೇ ಗೋದಾವರಿಯಾಃ ದಕ್ಷಿಣೇತೀರೆ ಶಾಲಿವಾಂಶಕೆ ಬೌದ್ಧಾವತಾರೆ ರಾಮಕ್ಷೇತ್ರೇ ಅಸ್ಮಿನ್ ವರ್ತಮಾನೆ ಚಾಂದ್ರಮಾನಿನ ವ್ಯಾವಹಾರಿಕೆ ಪ್ಲವನಾಮ ಸಂವತ್ಸರಸ್ಯ ಉತ್ತರಾಯಣೆ ವಸಂತರತೋ ವೈಶಾಖ ಮಾಸೆ ಕೃಷ್ಣಪಕ್ಷೆ ಸಪ್ತಮ್ಯಾಂ ತಿಥೋ ವಾಸರಃ ವಾಸರಸ್ತು ಮಂಗಳವಾಸರಯುಕ್ತಾಯಾಂ. ಧನಿಷ್ಠಾ ನಕ್ಷತ್ರೆ ಐಂದ್ರಯೋಗೇ ಭದ್ರಕರಣೆ ಏವಂಗಣ ವಿಶೇಷ ವಿಶಿಷ್ಟಾಯಾಂ ಶುಭ ತಿಥೌ. ಮಮ ಅಂದುಕೊಳ್ಳಿ ಸರ್ವೇಷಾಂ ಸಕುಟುಂಬಾನಾಂ ಸಮಸ್ತವಿಧ ಶ್ರೀಹರಿವಾಯುಗುರು ಅನುಗ್ರಹ ಸಿದ್ಧ್ಯರ್ಥಂ ಸಮಸ್ತ ದುರಿತ ನಿವಾರಣಾರ್ಥಂ ಇಷ್ಟಾರ್ಥ ಸಿದ್ಧ್ಯರ್ಥಂ भागवत दशमस्कंध प्रवचनाख्यम कर्म आचार्य मुखे नकारयिष्ये। ಮಂತ್ರಾಕ್ಷತೆ ನೆರವಿಟ್ಬಿಡಿ, ದೇವರ ಮುಂದೆ ಎರಡು ತೆಂಗಿನಕಾಯಿ ಇಟ್ಟು ತಟ್ಟೆಯಲ್ಲಿ ಹಿಡ್ಕೊಂಡು ನಮಸ್ಕಾರ ಮಾಡಿರಿ. ನಮಸ್ತ್ವನಂತಾಯ ಸಹಸ್ರಮೂರ್ತಯೇ ಸಹಸ್ರಪಾದ ಕಿರೋದ್ಭಾವೇ ಸಹಸ್ರನಾಮ್ನೇ ಪುರುಷಾಯ ಶಾಶ್ವತೇ ಸಹಸ್ರಕೋಟಿಗಧಾರಣೇ ನಮಃ. ಲಕ್ಷ್ಮೀನಾರಾಯಣಾಭ್ಯಾಂ ನಮಃ, ವಾಣೀ ಹಿರಣ್ಯಗರ್ಭಾಭ್ಯಾಂ ನಮಃ, ಉಮಾಮಹೇಶ್ವರಾಭ್ಯಾಂ ನಮಃ, ಅರುಂಧತಿ ವಚಿಷ್ಠಾಭ್ಯಾಂ ನಮಃ, ಇಷ್ಟದೇವತಾಭ್ಯೋ ನಮಃ, ಗ್ರಾಮದೇವತಾಭ್ಯೋ ನಮಃ, ಕುಲದೇವತಾಭ್ಯೋ ನಮಃ, ಸರ್ವೇಭ್ಯೋ ದೇವೇಭ್ಯೋ ನಮಃ, ಸರ್ವೇಭ್ಯೋ ಬ್ರಾಹ್ಮಣೇಭ್ಯೋ ನಮೋ ನಮಃ. ಕರಿಷ್ಯಮಾಣಸ್ಯ ಕರ್ಮಣಃ ಸುಮುಹೂರ್ತಮಸ್ತು ಭವಂತೋ ಬ್ರುವಂತು. ಕರಿಷ್ಯಮಾಣಸ್ಯ ಕರ್ಮಣಃ ಸುಮುಹೂರ್ತಮಸ್ತು. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ಅವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇ ಸರ್ವದಾ. ಶ್ರೀಮನ್ ಮಹಾಗಣಾಧಿಪತಯ ನಮಃ. ಮನತಾ ಉದ್ದಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಆ ಕಾಯಿ ದೇವರ ಮುಂದಿಟ್ಟು ನಮಸ್ಕಾರ ಮಾಡಿ ಕೂತ್ಕೊಳ್ಳಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಜ ಕೇಳ್ತಾ ಇದ್ದಾನೆ, 9ನೇ ಸ್ಕಂದದಲ್ಲಿ ಸೋಮಸೂರ್ಯ ವಂಶದ ವಿಸ್ತಾರವನ್ನು ಹೇಳಿದರು. ನಂತರ ಅಲ್ಲಿ ಬಂದಿರತಕ್ಕಂಥ ಭಗವಂತನ ಕಥೆಯನ್ನ ಹೇಳಿ ಅಲ್ಲಿ ಹೇಳ್ತಾ ಇದ್ದಾರೆ. ಅವತೀರ್ಯ ಯದುರ್ವಂಶೇ ಭಗವಾನ್ ಭೂತಭಾವನಃ ಕೃತವಾನ್ ಯಾನಿ ವಿಶ್ವಾತ್ಮ ತಾನಿ ನೋವದ ವಿಸ್ತಾರಾತ್. ಯದುವಿನ ವಂಶದಲ್ಲಿ ಭಗವಂತ ಭೂತಭಾವನಃ ಎಲ್ಲ ಜೀವರಾಶಿಗಳಿಗೂ ಸಜ್ಜನರಿಗೆ ಮಂಗಳ ಕೊಡತಕ್ಕಂಥ ಶ್ರೀಹರಿ ಏನು ಕರ್ಮಗಳನ್ನು ಮಾಡಿದ? ತಾನು ಆ ಯದುಕುಲದಲ್ಲಿ ಹುಟ್ಟಿ ಇನ್ನ ಆ ಭಗವಂತನ ಗಾನವನ್ನ ಕುರಿತು ಹೇಳ್ತಾರೆ. ನಿವೃತ್ತ ತರ್ಷೈಹಿ ಉಪಗೀಯಮಾನಾತ್ ಭವಔಷಧಾತ್ ಶ್ರೋತ್ರ ಮನೋಭಿರಾಮಾತ್ ಕವುತ್ತಮ ಶ್ಲೋಕ ಗುಣಾನುವಾದಾತ್ ಪುಮಾನ್ ವಿರಜ್ಯೇತ ವಿನಾತಿ ಮುಗ್ಧಾತ್. ಇಲ್ಲಿ ಹೇಳ್ತಾ ಇದ್ದಾರೆ, ನಿವೃತ್ತ ತರ್ಷೈಹಿ ಉಪಗೀಯಮಾನಾತ್. ಯಾಕೆ ನಿನಗೆ ಆ ಕೃಷ್ಣನ್ ಚರಿತ್ರೆ ಆಗ್ಬೇಕು ನಿನಗೆ? ಅಂದ್ರೆ ನಾನೆಲ್ಲ ತೃಷ, ಅಂದ್ರೆ ಈ ಸಂಸಾರದಲ್ಲಿ ಆಸೆ, ಆ ಆಸೆ ಎಲ್ಲ ಬಿಟ್ಟವರು ಸದಾ ಭಗವಂತನ ಗಾನ ಮಾಡುತ್ತಾರೆ. ಆಸೆ ಬಿಡಲಿಕ್ಕೆ ಗಾನ ಮಾಡಿದ್ರು, ಆಸೆ ಬಿಟ್ಟು ಹೋಯಿತು, ನಂತರ ಆನಂದದಿಂದ ಗಾನ ಮಾಡುತ್ತಿದ್ದಾರೆ. ಈ ಸಂಸಾರಕ್ಕೆ ದೊಡ್ಡ ಔಷಧವೇ ಭಗವಂತನ ವಿಶೇಷವಾದ ಕಥಾಮೃತ. ಶ್ರೋತ್ರ ಮನೋಭಿರಾಮಾತ್, ಕಿವಿಗೂ ಸಂತೋಷ ಮನಸ್ಸಿಗೂ ಸಂತೋಷ ಕೊಡುತ್ತೆ. ಇಂಥ ಉತ್ತಮ ಶ್ಲೋಕ ಗುಣಾನುವಾದಾತ್ ಕಪ್ಪುಮಾನ್ ವಿರಜ್ಯೇತ. ಆ ಭಗವಂತನ ಉತ್ತಮ ಶ್ಲೋಕ ಅಂದರೆ ಯಾರ ಚರಿತ್ರೆ ಜಗತ್ತನ್ನೇ ಪವಿತ್ರ ಮಾಡುತ್ತೋ ಅಂಥ ಭಗವಂತನ ಗುಣಾನುವಾದದಿಂದ ಯಾರಯ್ಯ ವಿರಕ್ತರಾಗ್ತಾರೆ ಅಂದರೆ ಸಾಕು ಅಂತ ಯಾರಿಗನಿಸುತ್ತೆ? ಇನ್ನ ಆ ಕೃಷ್ಣ ಎಂಥವ? ದುರತ್ಯಯಂ ಕೌರವ ಸೈನ್ಯ ಸಾಗರಂ ಕೃತ್ವಾತರನ್ ವತ್ಸಪದಂ ಸ್ಮಯತ್ಪವಾಹ ದ್ರೌಣ್ಯಸ್ತ್ರ ವಿಪ್ಲುಷ್ಟಮಿದಂ ಮದಂಗಂ. ಹೇಳ್ತಾ ಇದ್ದಾರೆ, ಪಿತಾಮಹಾಹ ಮೇ ಸಮರೇ ಅಮರಂಜಯೈ ದೇವವ್ರತಾದಿ ಅತಿರಥೈ ತಿಮಿಂಗಲೈ ದುರತ್ಯಯಂ ಕೌರವ ಸೈನ್ಯ ಸಾಗರಂ ಕೃತ್ವಾತರನ್ ವತ್ಸಪದಂ ಸ್ಮಯತ್ಲವಾಹ. ನನ್ನ ಪಿತಾಮಹರು ಪಾಂಡವರು ಸಮರದಲ್ಲಿ ಭಾರತ ಯುದ್ಧದಲ್ಲಿ ಅಮರಂಜಯೈಹಿ ದೇವವ್ರತಾದಿ ಅತಿರಥೈಹಿ, ಏನು ವಿಶೇಷವಾದಂತಹ ಭೀಷ್ಮಾಚಾರ್ಯರೇ ಮೊದಲಾದಂಥವರು ದೇವತೆಗಳನ್ನೇ ಗೆಲ್ಲುವಂಥವರು, ತಿಮಿಂಗಲಗಳು ಅಂಥ ತಿಮಿಂಗಲಗಳಿರತಕ್ಕಂಥ ದುರತ್ಯಯಂ ಕೌರವ ಸೈನ್ಯ ಸಾಗರಂ ದಾಟ್ಲಿಕ್ಕೆ ಸಾಧ್ಯವಿಲ್ಲ ಅಂಥ ಕೌರವ ಸೈನ್ಯ ಸಾಗರವನ್ನ ಕೃತ್ವಾತರನ್ ವತ್ಸ ಪದಂ ಸ್ಮಯತ್ ಪ್ಲವಾಹ. ಅಂದರೆ ಈ ಅವರು ಕೌರವರ ಸೈನ್ಯ ಸಾಗರದಂತೆ ಇತ್ತು, ದಾಟ್ಲಿಕ್ಕಿಲ್ಲದ ಸಾಗರದಂತೆ, ಅಷ್ಟು ದೊಡ್ಡ ಸೈನ್ಯ ಅವರದು. ಅದರಲ್ಲಿ ತಿಮಿಂಗಲಗಳಂಥ ಈ ಮಹಾನುಭಾವರೆಲ್ಲ ಇದ್ದಾರೆ. ಇಂಥದ್ದು ಪಾಂಡವರಿಗೆ ಹೇಗಾಯಿತು ಅಂದರೆ ಕೃಷ್ಣನ ಕರುಣೆ ಇದ್ದದ್ದರಿಂದ ಅವರಿಗೆ ಈ ಆಕಳ ಕರು, ವತ್ಸ ಅಂದರೆ ಆಕಳ ಕರವು, ಆಕಳ ಕರವು ಈ ಹಸಿ ನೆಲದ ಮೇಲೆ ಕಾಲು ಹಾಕಿದರೆ ಅದರ ಪಾದದ ಮುದ್ರೆ ಬೀಳುತ್ತೆ, ಚಿಕ್ಕದು. ಆ ಪಾದ ಮುದ್ರೆಯಲ್ಲಿ ಎಷ್ಟು ನೀರು ನಿಲ್ಲುತ್ತೋ ಅದನ್ನು ನಾವು ದಾಟಲಿಕ್ಕೆ ಏನಾದರೂ ಕಷ್ಟಪಡಬೇಕಾ, ಸುಲಭವಾಗಿ ಹೋಗ್ಬಿಡ್ಬೋದು, ಅದರ ಅಸಲು ನಮಗೆ ಲೆಕ್ಕಕ್ಕೆ ಬರಲ್ಲ. ಆ ಥರ ಈ ಸೈನ್ಯ ಸಾಗರವನ್ನು ಕೃಷ್ಣನೆಂಬ ಹಡಗನ್ನ ಏರಿ ಸುಲಭವಾಗಿ ದಾಟಿಬಿಟ್ರು ಅಂತ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಅಂತ ಕೃಷ್ಣನ ಕಥೆಯನ್ನು ಹೇಳಿ, ದ್ರೌಣ್ಯಸ್ತ್ರ ವಿಪ್ಲುಷ್ಟಮಿದಂ ಮದಂಗಂ ಸಂತಾನ ಹಿ ಬೀಜಂ ಕುರು ಪಾಂಡವಾನಾಂ ಜುಗೋಪ ಕುಕ್ಷಿಂ ಗತಾತ್ತಚಕ್ರೋ ಮಾತುಶ್ಚ ಮೇಯ ಶರಣಂಗತಾಯಾಹ. ಈ ಕೌರವ ಪಾಂಡವರಿಗೆ ಅವರ ಸಂತಾನದ ಬೀಜವಾಗಿರತಕ್ಕಂಥ ನನ್ನ ಶರೀರ, ಅಂದರೆ ಎಲ್ಲ ಕೌರವರಿಗೂ ಪಾಂಡವರಿಗೂ ಉಳಿದಂಥ ಒಂದು ವಂಶದ ಕುಡಿ ನಾನೇ, ಅಂಥ ನನ್ನ ಶರೀರ ಅಶ್ವತ್ಥಾಮಾಚಾರ್ಯರ ಅಸ್ತ್ರ ಬ್ರಹ್ಮಾಸ್ತ್ರದಿಂದ ಸುಟ್ಟು ಹೋಗಿ, ಅಂಥ ಸ್ವಾಮಿ ಆ ಸುಟ್ಟು ಹೋದಂಥ ನನ್ನ ಶರೀರ, ನಾನು ಸತ್ತು ಹೋಗಿದ್ದೆ, ಅಂಥ ನನ್ನನ್ನು ಜುಗೋಪ ಕುಕ್ಷಿಂ ಗತಃ ಆತ್ತಚಕ್ರ, ಚಕ್ರವನ್ನು ಹಿಡ್ಕೊಂಡು ವಿಶೇಷವಾಗಿ ಕುಕ್ಷಿಯಲ್ಲಿ ಪ್ರವೇಶ ಮಾಡಿ ನನ್ನ ರಕ್ಷಣೆ ಮಾಡಿದ್ನಲ್ವ, ನನ್ನನ್ನು ಮಾತ್ರ ಅಲ್ಲ ಇಡೀ ಜಗತ್ತಿನಲ್ಲಿರೋ ಪ್ರತಿಯೊಬ್ಬರನ್ನು ರಕ್ಷಣೆ ಮಾಡ್ತಾ ಇದ್ದಾನಲ್ವ ಅಂಥ ಶ್ರೀಹರಿಯ ಕಥೆಯನ್ನು ನಮಗೆ ಹೇಳಿ. ವೀರ್ಯಾಣಿ ತಸ್ಯ ಅಖಿಲ ದೇಹ ಭಾಜಾಂ ಅಂತರ್ಬಹಿಃ ಕಾಪುರುಷ ಕಾಲ ರೂಪೈಹಿ ಪ್ರಯಚ್ಛತೋ ಮೃತ್ಯುಮನಾಮಯಂ ಚ ಮಾಯಾ ಮನುಷ್ಯಸ್ಯ ವದಸ್ವ ವಿದ್ವನ್. ಅಖಿಲ ದೇಹ ಭಾಜ, ಒಬ್ಬರಿಗಲ್ಲ ಎಲ್ಲ ಜೀವರಾಶಿಗಳ ಒಳಗೂ ಹೊರಗೂ ಇದ್ದಾನೆ. ಹೇಗಿದ್ದಾನೆ ವಾ ಅಂದರೆ ಪುರುಷ ಕಾಲ ರೂಪೈಹಿ, ಎಲ್ಲರ ಹೃದಯದಲ್ಲಿ ಪುರುಷನಾಮಕನಾಗಿ ಬಿಂಬಮೂರ್ತಿಯಾಗಿದ್ದಾನೆ, ಹೊರಗೆ ಕಾಲರೂಪಿಯಾಗಿ ನಿಂತಿದ್ದಾನೆ. ಏನ್ ಮಾಡ್ತಾ ಇದ್ದಾನೆ? ಪ್ರಯಚ್ಛತಃ ಮೃತ್ಯುಂ ಅನಾಮಯಂ ಚ, ಇವನೇ ಎಲ್ಲರಿಗೂ ತೊಂದರೆಯನ್ನು ಕೊಡ್ತಾನೆ, ಮೃತ್ಯುವನ್ನು ತಂದು ಕೊಡ್ತಾನೆ, ಹಾಗೆ ಎಲ್ಲರಿಗೂ ಒಳ್ಳೆಯದನ್ನು ಶುಭವನ್ನು ಮಾಡುತ್ತಾನೆ, ಇವನೇ ಎಲ್ಲವನ್ನ ತಂದು ಕೊಡುವವ ಅಂಥ ಮಾಯಾ ಮನುಷ್ಯಸ್ಯ, ತನ್ನ ಇಚ್ಛೆಯಿಂದಲೇನೆ ಮನುಷ್ಯ ಆಕೃತಿಯನ್ನು ಧಾರಣೆ ಮಾಡಿ, ಮನುಷ್ಯರಂತೆ ಇರುವ ಆಕೃತಿಯನ್ನು ಧಾರಣೆ ಮಾಡಿ ಬಂದಿರತಕ್ಕಂಥ ಶ್ರೀಕೃಷ್ಣನ ಚರಿತ್ರೆಯನ್ನು ಹೇಳಿ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ರೋಹಿಣ್ಯಾಸ್ತನಯ ಪ್ರೋಕ್ತೋ ರಾಮ ಸಂಕರ್ಷಣಸ್ತ್ವಯ ದೇವಕ್ಯಾಹ ಗರ್ಭ ಸಂಬಂಧ ಕುತೋ ದೇಹಾಂತರಂ ವಿನಾ. ಇಲ್ಲಿ ಹೇಳ್ತಾ ಇದ್ದಾರೆ ಬಲರಾಮ ಸಂಕರ್ಷಣ ಅಂತ ನೀವು ಹೇಳಿದಿರಲ್ಲ, ರೋಹಿಣಿ ದೇವಿಯ ಮಗ ಅಂತ ಹೇಳಿದ್ದೀರಿ, ಅಂಥ ರೋಹಿಣಿ ದೇವಿಯ ಮಗನಾದ ಬಲರಾಮನಿಗೆ ದೇವಕೀ ದೇವಿಯ ಗರ್ಭ ಸಂಬಂಧ ಹೇಗಾಯಿತು? ಅಂದರೆ ಇಬ್ಬರು ಹೆಂಗಸರ ಗರ್ಭದಲ್ಲಿ ಇರಬೇಕಾದರೆ ಒಂದು ಜನ್ಮದಲ್ಲಿ ಒಬ್ಬರ ಗರ್ಭದಲ್ಲಿ ಇನ್ನೊಂದು ಜನ್ಮ ದೇಹಾಂತರ ಇನ್ನೊಂದು ದೇಹ ಪಡ್ಕೊಂಡು ಅಲ್ಲಿರ್ಬೇಕು. ಇದು ಸಾಮಾನ್ಯ ನಿಯಮ. ಅಂಥದ್ದು ಇವರು ಬೇರೊಂದು ದೇಹ ಇಲ್ಲದೆ ಒಂದೇ ದೇಹದಿಂದಲೇನೆ ಇಬ್ಬರು ತಾಯಿಯಂದರ ಸಂಬಂಧ ಹೇಗೆ ಬಂತು? ನಂತರ ಕಸ್ಮಾತ್ ಮುಕುಂದೋ ಭಗವಾನ್ ಪಿತುರ್ಗೇಹಾತ್ ವ್ರಜಂ ಗತಃ ವವಾಸಂ ಜ್ಞಾತ ವಿಸ್ತಾರ್ಧಂ ಕೃತವಾನ್ ಸತ್ವತಾಂ ಪತಿ. ಭಗವಂತ ತಂದೆ ಹತ್ತರಿಂದ ಗೋಕುಲಕ್ಕೆ ಹೋದ್ನಲ್ಲ, ಹುಟ್ಟಿದ ಕೂಡಲೇ ಯಾಕೆ ಹೋದ? ಅಂದರೆ ಕಂಸನನ್ನ ಕೊಲ್ಲೋದೇ ಅವನ ಉದ್ದೇಶ ಅಂತಾದಾಗ ಇಲ್ಲೇ ಇದ್ದಿದ್ರೆ ಕೊಲ್ಬೋದಾಗಿತ್ತಲ್ಲ. ಅವನ ಗೋಕುಲಕ್ಕೆ ಹೋಗಿ ಅಲ್ಲಿ ತನ್ನವರಿಂದ ಕೊಡಿಕೊಂಡು ಎಲ್ಲಿ ವಾಸ ಮಾಡಿದ? ಏನು ಮಾಡಿದ ಅಲ್ಲಿ? ವ್ರಜೇ ವಸನ್ ಕಿಮಕರೋತ್ ಮಧುಪುರ್ಯಾಂ ಚ ಕೇಶವ ಭ್ರಾತರಂ ಚಾವಧೀತ್ ಕಂಸಂ ಮಾತುರದ್ಧ ಅತದರ್ಹಣಂ. ಇಲ್ಲಿ ಹೇಳ್ತಾ ಇದ್ದಾರೆ ಕೃಷ್ಣ ಆ ಗೋಕುಲದಲ್ಲಿ ಕೂತ್ಕೊಂಡು ಏನ್ ಮಾಡಿದ? ಈ ಮಧುರಾಪಟ್ಟಣ ಮಧುಪುರಿ ಅಂತ ಅಲ್ಲಿ ಬಂದು ಏನ್ ಮಾಡಿದ? ತಾಯಿಯ ಸೋದರನಾಗಿರತಕ್ಕಂಥ ಅವನನ್ನ ಕೊಂದು ಬಿಟ್ಟಲ್ಲ. ಯಾಕೆ? ಅತದರ್ಹಣಂ. ಸೋದರ ಮಾವನ್ನ ಯಾರಾದ್ರೂ ಕೊಲ್ತಾರ? ಸೋದರ ಮಾವನ್ನ ಕೊಲ್ದ. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ದೇಹಂ ಮಾನುಷಮಾಶ್ರಿತ್ಯ ಕತಿ ವರ್ಷಾಣಿ ವೃಷ್ಣಿಭಿ ಯದುಪುರ್ಯಾಮಿಹಾವಾತ್ಸೀತ್ ಪತ್ನಃಕತ್ಯಭವನ್ ವಿಭೋ. ಭಗವಂತ ಮನುಷ್ಯ ದೇಹವನ್ನ ಆಶ್ರಯ ಮಾಡಿಕೊಂಡು ಅಂತ ಇಲ್ಲಿ ಶಬ್ದ. ಅಂದರೆ ಮನುಷ್ಯ ದೇಹವನ್ನ ದೇವರು ಧಾರಣೆ ಮಾಡಲಿಲ್ಲ. ದೇವರು ಯಾವ ಕಾಲದಲ್ಲೂ ಯಾವ ಅವತಾರದಲ್ಲೂ ಯಾವ ರೀತಿಯಲ್ಲೂ ಮನುಷ್ಯ ದೇಹವನ್ನ ದೇವರು ಧಾರಣೆ ಮಾಡಲಿಲ್ಲ. ಮತ್ತೆ ದೇಹಂ ಮಾನುಷಮಾಶ್ರಿತ್ಯ ಅಂತ ಹೇಳ್ತಾರಲ್ಲ, ಅಂದರೆ ಮಾನುಷವತ್ ದೃಶ್ಯಮಾನ ದೇಹಮಾಶ್ರಿತ್ಯ, ಮನುಷ್ಯರಂತೆ ಕಾಣಿಸುವ ಶರೀರವನ್ನ ತನ್ನ ರೂಪವನ್ನ ತಾನು ಧಾರಣೆ ಮಾಡಿದ್ದ, ಜ್ಞಾನಾನಂದಮಯವಾದ ರೂಪವನ್ನೇ ಧಾರಣೆ ಮಾಡಿದ್ದ ಮಾಡಿಕೊಂಡು ಕತಿ ವರ್ಷಾಣಿ ಉಷ್ಣಿಭಿ ಯದುಪುರ್ಯ ಮಿಹಾವಾತ್ಸೀತ್ ಪತ್ನ ಕತ್ತ ಭವನ್ ವಿಭೋ. ಇಲ್ಲಿ ಎಷ್ಟು ವರ್ಷಗಳ ಕಾಲ ಆ ವೃಷ್ಣಿಗಳು ಯಾದವರು ಅವರೆಲ್ಲ ಜೊತೆಗಿದ್ದರು, ಹಾಗೆ ಆತನಿಗೆ ಎಷ್ಟು ಜನ ಹೆಂಡತಿಯರಾದರು? ಯಾಕೆ ನಿನಗೆ ಕೃಷ್ಣನ ಕಥಾ ಬೇಕು? ಅದರಲ್ಲಿ ಏನೋ ಬಂದ ಹೀಗೆ ಮಾಡ್ದ ಹೋದ ಅಂದ್ರೆ ಸರಿ ಹೋಗುತ್ತಪ್ಪ. ಕೃಷ್ಣ ಆತನಿಗೆ ಎಷ್ಟು ಜನ ಹೆಂಡತಿಯರು, ಆದಮೇಲೆ ಎಷ್ಟು ಕಾಲ ವಾಸ ಮಾಡಿದ? ನಂತರ ಏದಧನ್ಯಶ್ಚ ಸರ್ವಮ್ಮೇ ಮುನೆ ಕೃಷ್ಣ ವಿಚೇಷ್ಟಿತಂ. ಕೃಷ್ಣ ಏನೇನು ಮಾಡಿದ ಅವೆಲ್ಲವೂ ನಮ್ಗೆ ಹೇಳಿ. ವಕ್ತುಮರ್ಹಸಿ ಧರ್ಮಜ್ಞ ಶ್ರದ್ಧಾನಸ್ಯ ವಿಸ್ತಾರಾತ್. ನಾನು ಶ್ರದ್ಧೆಯಿಂದ ಕೇಳ್ತಾ ಇದ್ದೇನೆ, ಆದ್ದರಿಂದ ನನಗೆ ವಿಸ್ತಾರವಾಗಿ ಹೇಳಿ. ಸರಿಯಪ್ಪ, ಯಾಕೆ ನಿಂಗೆ ಹೇಳಿದರೆ ಅಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ. ಈ ಭಗವಂತ ಅಂದರೆ ಕೇವಲ ಕೃಷ್ಣನಾಗಿ ಬಂದಿರತಕ್ಕ ರೂಪ ಮಾತ್ರ ಅಲ್ಲ. ನಾವು ಕೃಷ್ಣನ ನೋಡಲಿಕ್ಕೆ ಮೊದಲು ಪ್ರತಿಯೊಬ್ಬ ಜೀವರಾಶಿ ಎಷ್ಟು ಪರಮಾಣು, ಕುದುರೆ ಬಾಲದ ಕೊನೆಯ ಕೂದಲ ತುದಿ ಶತವಿಭಾಗವ ಗೈದು ಅದರೊಳೊಂದನು ಶತವಿಭಾಗವ ಗೈಯಲು ಎನಿತಿಹುದು ಅನಿತಿಹುದು ಜೀವ ಪರಮಾಣು. ಅಷ್ಟು ಪರಮಾಣುವಾದ ಜೀವ ಈ ಶರೀರದೊಳಗೆ ಎಲ್ಲೋ ಹೃದಯ ಕಮಲದಲ್ಲಿ ಕೂತಿದ್ದರೆ ಅಂಥ ಜೀವ ಈ ಶರೀರದ ಒಂದು ಕೂದಲಿನ ಸಾವಿರ ಭಾಗವೂ ಇಲ್ಲ. ಅಂಥ ಅಂತಹ ಜೀವ ಇಷ್ಟು ದೊಡ್ಡ ಶರೀರವನ್ನು ಹೊತ್ತುಕೊಂಡು ತಿರುಗಲಿಕ್ಕಾಗುತ್ತಾ? ಸಾಧ್ಯವೇ ಇಲ್ಲ. ಆದ ಕಾರಣ ದಾಸರೇ ಕೇಳ್ತಾರೆ, ಪಚನ ಭಕ್ಷಣ ಗಮನ ಭೋಜನ ಚಲನ ಅಚಲನ ಮೈಥುನ ಪ್ರಯತ್ನವು ಸಾಧ್ಯವೇ ಜನಕ್ಕೆ? ಶುಚಿ ಸದನ ದಯದಿಂದ ಜೀವರ ನಿಚಯದೊಳುತ ನಿಂತು ಮಾಡುವ ಉಚಿತವನುಚಿತ ಕರ್ಮಗಳನ್ನೆಂದರಿತುಕೊಂಡಾಡು. ಭಗವಂತನೇ ನಮ್ಮ ಶರೀರದ ಆಕಾರದಲ್ಲಿ ತಾನು ನಿಂತು ಇಡೀ ಶರೀರವನ್ನು ಹೊತ್ತು ಹೊತ್ತು ತೆರುತ್ತಾ ಇದ್ದಾನೆ. ಎಲ್ಲ ಕೆಲಸಗಳು ಅವನೇ ಮಾಡಿಸ್ತಾ ಇದ್ದಾನೆ. ಪ್ರತಿಯೊಬ್ಬ ಜೀವರಾಶಿಯ ಸುತ್ತು ವಿಶೇಷವಾದ ರೀತಿಯಲ್ಲಿ ತಾನೇ ಇದ್ದುಕೊಂಡು ರಕ್ಷಣೆ ಮಾಡತಕ್ಕಂತಹ ಸ್ವಾಮಿ ಏನಿದ್ದಾನಲ್ಲ, ಅವನೇ ಕೃಷ್ಣ. ನಮ್ಮ ಸುತ್ತೂ ಇದ್ದು ನಮ್ಮನ್ನು ರಕ್ಷಣೆ ಮಾಡುತ್ತಾ ಇರತಕ್ಕಂತಹ ಕರುಣಾಮಯ ಮೂರ್ತಿ ಯಾರಿದ್ದಾರಲ್ಲ, ಅವನೇ ಶ್ರೀಕೃಷ್ಣ. ಅವನ ಕುರಿತು ತಿಳ್ಕೋಬೇಕು ಅಂತ. ಯಾಕೆ ಈ ಬಾಂಧವ್ಯ ಇದೆ, ನಮ್ಮನ್ನು ಅನಾದಿಯಿಂದ ರಕ್ಷಣೆ ಮಾಡ್ತಾ ಇದ್ದಾನೆ, ಅವನನ್ನು ಬಿಟ್ಟಿರಲಿಕ್ಕಾಗಲ್ಲ ನಮಗೆ. ಅದಕ್ಕೆ ದಾಸರು ಹೇಳ್ತಾರಲ್ವ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಆ ರೀತಿಯಲ್ಲಿ ಕೃಷ್ಣನ ಕಥೆಯನ್ನ ಪೂರ್ಣವಾಗಿ ಹೇಳಿ, ನೈಷಾದಿ ದುಸ್ಸಹ ಕ್ಷುನ್ಮಾಂ ತ್ಯಕ್ತೋದಮಿ ಬಾಧತೆ ಪಿಬಂತಂ ತ್ವನ್ಮುಖಾಂ ಭೋಜಾತ್ ಶ್ರುತಂ ಹರಿಕಥಾಮೃತಂ. ಹೇಳ್ತಾ ಬರ್ತಾ ಇದ್ದಾರೆ, ಅಯ್ಯ ನಾನು ಸಾಯಲಿಕ್ಕೆ ಸಿದ್ಧನಾಗಿ ಕೂತಿದ್ದೇನೆ, ಉಪವಾಸ ಇದ್ದೇನೆ, ತುಂಬಾ ಈ ಹಸಿವೆ ತಡ್ಕೊಳ್ಳಿಕ್ ಸಾಧ್ಯ ಇಲ್ಲ, 7 ದಿನಗಳ ಕಾಲ ಒಂದು ತೊಟ್ಟು ನೀರು ಹಾಕದೇ ಇರಬೇಕು ಅಂದ್ರೆ ಅತಿ ದುಸ್ಸಹ ಕ್ಷತ, ತಡ್ಕೊಳ್ಳಿಕ್ ಸಾಧ್ಯವಿಲ್ಲದಂತ ಅಂತ ಈ ವಿಶೇಷವಾದಂತ ಹಸಿವೆ ಅಂದ್ರೆ ಜೊತೆಗೆ ಬಾಯಾರಿಕೆ, ನೀರು ತೊಟ್ಟು ಕುಡಿತಾ ಇಲ್ಲ, ಆದರೂ ನನ್ನನ್ನು ನಬಾಧತೆ ನನ್ನ ತೊಂದರೆ ಕೊಡ್ತಾ ಇಲ್ಲ. ಅದು ಯಾಕೆ ಅಂದರೆ ತ್ವಮುಖಾಂಭೋಜಾತ್ ಶ್ರುತಂ ಹರಿಕಥಾಮೃತಂ ಪಿಬಂತಂ ಮಾಂ. ನಿಮ್ಮ ಬಾಯಿಯಿಂದ ಬಂದಿರತಕ್ಕಂಥ ಶ್ರೀಹರಿಯ ಕಥಾಮೃತವನ್ನು ಕುಡಿತಾ ಇದ್ದೇನಲ್ಲ ನಾನು, ಅದಕ್ಕೆ ನನಗೆ ಹಸಿವೆ ಬಾಯಾರಿಕೆಗಳ ತೊಂದರೆಯೇ ಆಗ್ತಾ ಇಲ್ಲ. ಅವಾಗ ಸುತಾಚಾರ ಹೇಳ್ತಾರೆ, ಏತನ್ ನಿಶಮ್ಯ ಭೃಗುನಂದನ ಸಾಧುವಾದಂ ವೈಯಾಸಕಿ ಸ ಭಗವಾನ್ ಅಥ ವಿಷ್ಣುರಾತಂ ಪ್ರತ್ಯರ್ಥ ಕೃಷ್ಣಚರಿತಂ ಕಲಿಕಲ್ಮಷಘ್ನಂ ವ್ಯಾಹರ್ತುಮಾರಭತ ಭಾಗವತ ಪ್ರಧಾನ. ಅವಾಗ ಶುಕಾಚಾರ್ಯರು ಕೇಳಿ ಭಗವಂತನ ಕುರಿತಾಗಿ ಕೇಳಬೇಕೆಂಬ ಹಂಬಲವನ್ನು ನೋಡಿ ತುಂಬಾ ಸಂತೋಷದಿಂದ ಅವರಿಗೆ ಕಲಿಕಲ್ಮಷಘ್ನಂ ಕೃಷ್ಣಚರಿತಂ ವ್ಯಾಹರ್ತುಮಾರಭತ ಭಾಗವತ ಪ್ರಧಾನ. ಭಾಗವತರಲ್ಲಿ ಭಗವಂತನಿಗೆ ಸಂಬಂಧಪಟ್ಟವರೇ ಭಾಗವತರು, ಭಾಗವತ ಧರ್ಮಾನುಷ್ಠಾನ ಮಾಡತಕ್ಕಂಥವರೇ ಭಾಗವತರು. ಅಂಥ ಭಾಗವತರಲ್ಲಿ ಪ್ರಧಾನರಾಗಿರತಕ್ಕಂಥ ಶುಕಾಚಾರ್ಯರು ವಿಶೇಷವಾಗಿ ಕಲಿಕಲ್ಮಷಘ್ನಂ ಕೃಷ್ಣಚರಿತಂ ವ್ಯಾಹರ್ತುಂ ಆರಭತ, ಕಲಿಯ ಕಲ್ಮಷವನ್ನು ನಾಶ ಮಾಡತಕ್ಕಂಥ ಶ್ರೀಕೃಷ್ಣನ ಚರಿತ್ರೆಯನ್ನು ಹೇಳಲಿಕ್ಕೆ ಶುರು ಮಾಡ್ತಾ ಇದ್ದಾರೆ. ಶುಕಾಚಾರ್ಯ ಹೇಳ್ತಾರೆ, ಸಮ್ಯಕ್ ವ್ಯವಸಿತ ಬುದ್ಧಿಸ್ತವ ರಾಜಋಷಿ ಸತ್ತಮ ವಾಸುದೇವ ಕಥಾಯಾಂ ತೇ ಯಜ್ಜಾತ ನೈಷ್ಠಿ ಕೀರತಿ. ಹೇ ರಾಜರ್ಷೆ ಪರೀಕ್ಷಿತ, ರಾಜರ್ಷಿ ಸತ್ತಮ, ರಾಜರ್ಷಿಗಳಲ್ಲಿ ಶ್ರೇಷ್ಠ ನಿನಯ, ನಿನ್ನ ಬುದ್ಧಿ ವಿಶೇಷವಾಗಿ ವಾಸುದೇವ ಕಥಾಯಾಂತೆ ಯಜ್ಜಾತ ನೈಷ್ಠಿಕೀ ರತಿ, ನಿಷ್ಠಾಪೂರ್ವಕವಾಗಿರತಕ್ಕಂಥ ರತಿ ಶ್ರೀಹರಿಯ ಕಥೆಯಲ್ಲಿ ನಿನಗಾಗ್ತಾ ಇದೆಯಲ್ಲ, ಇದು ನಿನ್ನ ಮನಸ್ಸು ಭಗವಂತನಲ್ಲಿ ಚೆನ್ನಾಗಿ ನಿಂತಿದೆ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ, ವಾಸುದೇವ ಕಥಾ ಪ್ರಶ್ನ ತ್ರೀನ್ ಪುರುಷಾನ್ ತ್ರೀನ್ ಪುನಾತಿ ವಕ್ತಾರಂ ಪೃಚ್ಛಕಂ ಶೋತ್ರೂನ್ ತತ್ಪಾದ ಸಲಿಲಂ ಯಥಾ. ದೇವರ ಕುರಿತಾದ ಕಥಾ ಪ್ರಶ್ನ, ನನಗೆ ಕೃಷ್ಣನ ಕಥಾ ಹೇಳಿ ಅಂತ ನೀವು ಹೇಳ್ತಾ ಇದ್ದೀರಲ್ಲಪ್ಪ, ಅದು ಮೂವರನ್ನ ಪವಿತ್ರ ಮಾಡುತ್ತೆ. ಯಾರನ್ನ? ವಕ್ತಾರಂ, ಹೇಳುವಂಥವರನ್ನ, ಕೇಳುವಂಥವರನ್ನ, ಪ್ರಶ್ನೆ ಮಾಡುವಂಥವರನ್ನ. ವಕ್ತಾರಂ ಪೃಚ್ಛಕಂ, ಪೃಚ್ಛಕಂ ಅಂದ್ರೆ ಕೇಳುವಂಥವರು, ಶ್ರೋತೃಂ ಅಂದ್ರೆ ಪ್ರಶ್ನೆ ಮಾಡಿದವರನ್ನ, ಹೇಳುವಂಥವರನ್ನ ಮತ್ತು ಕೇಳುವಂಥವರನ್ನ, ಎಲ್ಲರನ್ನೂ ಪಾವನ ಮಾಡಿಬಿಡುತ್ತೆ. ವಿಶೇಷವಾಗಿರತಕ್ಕಂಥ ದೇವರ ಪಾದ ತೀರ್ಥದಂತೆ, ತತ್ಪಾದ ಸಲಿಲಂ ಯಥಾ. ದೇವರ ಪಾದದಿಂದ ಬಂದಿರತಕ್ಕಂಥ ತೀರ್ಥ ಹೇಗೆ ಮೂವರನ್ನೂ ಪವಿತ್ರ ಮಾಡಿಬಿಡುತ್ತೋ, ಯಾರ್ಯಾರನ್ನ ಅಂದ್ರೆ ಅಭಿಷೇಕ ಮಾಡಿದವನನ್ನ, ಆ ತೀರ್ಥವನ್ನ ಕೊಟ್ಟವನನ್ನ, ತಗೊಂಡವನನ್ನ, ಎಲ್ಲರನ್ನ ಪವಿತ್ರ ಮಾಡಿಬಿಡುತ್ತೋ, ಹಾಗೆ ಆ ಭಗವಂತನ ಕಥಾ ನಾನು ಹೇಳುತ್ತೇನೆ. ಭೂದೇವಿ ತನ್ನ ಮೇಲೆ ದರ್ಪದಿಂದ ಕೂಡಿರತಕ್ಕಂಥ ಭೂಮಿಹಿ ದೃಪ್ತ ನೃಪವ್ಯಾಜ ದೈತ್ಯಾನೀಕ ಶತಾಯುತೈ, ನೂರಾರು ಸಾವಿರಾರು ಲಕ್ಷಾಂತರ ಜನ ಈ ರಾಜರ ವೇಷದಿಂದ ಬಂದಿರತಕ್ಕಂಥ ದೈತ್ಯರ ಗುಂಪು, ಅವರೆಲ್ಲರೂ ಭೂಮಿಯ ಮೇಲೆ ಆಕ್ರಮಣ ಮಾಡಿಕೊಂಡಿದ್ದಾರೆ. ಆಕ್ರಾಂತ ಭೂರಿ ಭಾರೇಣ ಬ್ರಹ್ಮಾಣಂ ಶರಣಮ್ಯಯೌ, ಬ್ರಹ್ಮದೇವರನ್ನೇ ಭೂದೇವಿ ಶರಣಾಗತಲ ಆಗ್ತಾ ಇದ್ದಾಳೆ. ಹೇಗೆ ಹೊರಟು ಗೌರ್ಭೂತ್ವ ಅಶ್ರುಮುಖಿ ಖಿನ್ನ ರುದಂತಿ ಕರುಣಂ ಯಥಾ, ಆಕಳ ರೂಪದಲ್ಲಿ ಹೊರಟಿದ್ದಾಳೆ, ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾಳೆ, ಅಳತಾ ಇದ್ದಾಳೆ. ಯಾರಿಗಾದ್ರೂ ನೋಡಿದ್ರೆ ಅಯ್ಯೋ ಅನಿಸ್ಬೇಕು, ಆ ಥರ ಅಳತಾ ಇದ್ದಾಳೆ. ಉಪಸ್ಥಿತ ಅಂತ್ಯಕ್ಕೆ ತಸ್ಮೈ ವ್ಯಸನಂ ಸಮವೋಚತ, ಬ್ರಹ್ಮದೇವರ ಮುಂದೆ ನಿಂತು ವಿಶೇಷವಾಗಿ ತನ್ನ ದುಃಖವನ್ನೆಲ್ಲ ಬ್ರಹ್ಮದೇವರಿಗೆ ಹೇಳಿಕೊಳ್ತಾ ಇದ್ದಾರೆ. ಬ್ರಹ್ಮ ತದುಪದಾರೀಯಾಥ ಸಹದೇವೈಸ್ತಯಾ ಸಹ ಜಗಾಮ ಛತ್ರಿಣನಃ ತೀರಂ ಕ್ಷೀರಪಯೋನಿಧೇ. ಆಕೆ ಹೇಳಿದ್ದನ್ನೆಲ್ಲ ಕೇಳಿಸಿಕೊಂಡ ಬ್ರಹ್ಮದೇವರು ದೇವತೆಗಳಿಂದ, ರುದ್ರದೇವರಿಂದ ಕೂಡಿಕೊಂಡು ಕ್ಷೀರಸಾಗರದ ದಡಕ್ಕೆ ಬರ್ತಾ ಇದ್ದಾರೆ. ಅಲ್ಲಿ ದೇವರನ್ನ ಸ್ತೋತ್ರ ಮಾಡುತ್ತಾ ಇದ್ದಾರೆ. ತತ್ರ ಗತ್ವಾ ಜಗನ್ನಾಥಂ ದೇವ ದೇವಂ ಮೃಷಾ ಕಪಿಂ ಪುರುಷಂ ಪುರುಷ ಸೂಕ್ತೇನ ಉಪತಸ್ಥೇ ಸಮಾಹಿತಃ. ಆ ಭಗವಂತ ಒಳಗಿದ್ದಾನೆ, ಕ್ಷೀರಸಾಗರದೊಳಗಿರತಕ್ಕಂಥ ಭಗವಂತನನ್ನ ವಿಶೇಷವಾಗಿ ಪುರುಷ ಸೂಕ್ತದಿಂದ ಸ್ತೋತ್ರ ಮಾಡಲಿಕ್ಕೆ ಶುರು ಮಾಡಿದಾರಂತೆ ಬ್ರಹ್ಮದೇವರು. ಅವಾಗ ಗಿರಂ ಸಮಾಧೌ ಗಗನೆ ಸಮೀರಿತಾಂ ನಿಶಮ್ಯ ವೇಧಾಃ ತ್ರಿದಶಾನುವಾಚಃ ಗಾಂ ಪೌರುಷೀಂ ಮೇ ಶೃಣು ತಾಮರಾಃ ಪುನರ್ವಿಧೀಯತಾಮಾಶು ತಥೈವ ಮಾಚಿರಂ. ನೋಡಿಯಪ್ಪ, ಅವಾಗ ಎಲ್ಲರೂ ಪ್ರಾರ್ಥನೆ ಮಾಡುವಾಗ ಆಕಾಶವಾಣಿ ಆಯಿತು. ಅದು ಬ್ರಹ್ಮದೇವರಿಗೆ ಮಾತ್ರ ಕೇಳಿಸ್ತು, ಮಿಕ್ಕವರಿಗೆ ಕೇಳಿಸಲಿಲ್ಲ. ಸ್ವಾಮಿ ಸಂಕಲ್ಪ, ಯಾರಿಗೆ ಕೇಳಿಸ್ಬೇಕೋ, ಯಾರಿಗೆ ಕಾಣಿಸ್ಬೇಕೋ ಅಷ್ಟೇ ಕಾಣಿಸ್ತಾನೆ, ಮಿಕ್ಕವ್ರಿಗೆ ಇಲ್ಲ ಅಂದ್ರೆ ಇಲ್ಲ ಓದೋಯ್ತು. ಬ್ರಹ್ಮದೇವರಿಗೆ ಆ ಆಕಾಶವಾಣಿ ಕೇಳಿಸ್ತಾ ಇದೆ. ಅದು ಕೇಳಿ ಬ್ರಹ್ಮದೇವರು ಎಲ್ಲಾ ದೇವತೆಗಳಿಗೆ ಹೇಳ್ತಾ ಇದ್ದಾರೆ, ಗಾಂ ಪೌರುಷಿ ಇಮ್ಮೇ ಶೃಣು ತಾಮರಾ ಪುನಃ. ಅಯ್ಯ, ನನ್ನ ಮಾತು ಪೌರುಷಿ ಅಂದ್ರೆ ಪುರುಷನಾಮಕ ಭಗವಂತನ ಸಂಬಂಧಿಯಾದ ಮಾತು, ಪೌರುಷಿ ಇಮ್ಮೇ ಶೃಣು ತಾಮರಾ, ನೀವು ವಿಶೇಷವಾಗಿ ದೇವತೆಗಳ ಕೇಳ್ರಿ. ನಂತರ ಮತ್ತು ಏನು ಮಾಡಬೇಕು, ಬೇಗ ಮಾಡಬೇಕು, ಏನು ಹೇಳಿ. ಪುರೈವ ಪುಂಸ ಭದ್ರತೋ ಧ್ವಧರಾಜ್ವರೋ ಭವದ್ಭಿರಂ ಶೈಹಿ ಯದುಶೂಪಜನ್ಯತಾಂ ಸ ಯಾವ ದುರ್ವ್ಯಾ ईश्वरेश्वरः स्वकालशक्त्या क्षपयं सरेद्भुवि. ಎಷ್ಟರವರೆಗೆ ಈ ಭಗವಂತ ತಾನು ಉರುವ್ಯಾಹ ಭರಂ ಈಶ್ವರೇಶ್ವರ, ಸಕಲ ಈಶ್ವರರಿಗೆ ಈಶ್ವರನಾಗಿರತಕ್ಕಂಥ ಭಗವಂತ ಏನಿದ್ದಾನ ಆತ, ಎಷ್ಟರವರೆಗೂ ತನ್ನ ಕಾಲಶಕ್ತಿಯಿಂದ ಆ ಭೂಭಾರವನ್ನೆಲ್ಲ ಸಂಹಾರ ಮಾಡಲಿಕ್ಕೆ ಎಷ್ಟರ ಪರ್ಯಂತ ಭೂಮಿಯಲ್ಲಿ ಇರ್ತಾನೋ ಅಷ್ಟರ ಪರ್ಯಂತ ನೀವೆಲ್ಲ ಅಲ್ಲಿ ಇರಬೇಕು. ಹಾ, ದೇವರ ಹೇಗೆ ಬರ್ತಾರೆ ಏನು ಎಂಬುದು ದೇವತೆಗಳಿಗೆ ತಿಳಿಸಿಕೊಡ್ತಾ ಇದ್ದಾರೆ. ವಸುದೇವ ಗೃಹೇ ಸಾಕ್ಷಾತ್ ಭಗವಾನ್ ಪುರುಷ ಪರಃ ಜನಿಷ್ಯತೆ ತತ್ಪ್ರಿಯಾರ್ಥಂ ಸಂಭವಂತು ಸುರಸ್ತ್ರಿಯ. ವಸುದೇವನ ಮನೆಯಲ್ಲಿ ಭಗವಂತ ಹುಟ್ಟಿ ಬರ್ತಾ ಇದ್ದಾನೆ. ಆತನ ಪ್ರೀತಿಗಾಗಿ, ಆತನ ಸೇವೆಗಾಗಿ ಎಲ್ಲ ದೇವತಾ ಸ್ತ್ರೀಯರೆಲ್ಲ ಬರಲಿ. ಚಿಕ್ಕ ಹುಡುಗನಾದ ಕೃಷ್ಣ ನೋಡ್ಕೋಬೇಕಲ್ವ, ಅಲ್ಲಿ ಬರಬೇಕು. ವಸುದೇವ ಕಲಾನಂತ ಸಹಸ್ರ ವದನ ಸ್ವರಾಟ್ ಅಗ್ರತೋ ಭವಿತಾ ದೇವೋ ಹರೇ ಪ್ರಿಯತಿ ಕೇರ್ಷಯ. ಶ್ರೀಹರಿಗೆ ಅತ್ಯಂತ ಸೇವಾ ಪ್ರೀತಿಕರವಾದ ಸೇವಾ ಮಾಡಬೇಕು ಅಂತ ಬಲರಾಮ ದೇವರು ಅಂದ್ರೆ ಶೇಷದೇವರು ಬರ್ತಾ ಇದ್ದಾರೆ. ಎಂಥವರು ಸ್ವರಾಟ್, ವಾಯುದೇವರ ರುಜುಗಣ ಸ್ತರ ಮೇಲಿರುವ ಲಕ್ಷ್ಮೀ ನಾರಾಯಣರ ಪೂರ್ಣಾನುಗ್ರಹದಿಂದ ಶೇಷದೇವರು ಹೇಗಿದ್ದಾರೆ ಅಂದ್ರೆ ಹೇಳ್ತಾ ಇದ್ದಾರೆ. ಸ್ವರಾಟ್ ಸ್ವೇನೈವ ತೇಜಸ ರಾಜತೆ, ತಮ್ಮದೇ ಆದ ತೇಜಶಕ್ತಿಯಿಂದ ಹೊಳಿತಾ ಇದ್ದಾರೆ ಅಂಥ ಶೇಷದೇವರು. ಅಗ್ರತೋ ಭವಿತಾ ದೇವ ಹರೇ ಪ್ರಿಯ ಚಿಕೇರ್ಷಯ, ಭಗವಂತನ ಪ್ರೀತಿಯನ್ನು ಬಯಸಿ ಆತನ ಸಂತೋಷವನ್ನು ಬಯಸಿ ತಾನು ಅಗ್ರಜನಾಗಿ ಹುಟ್ಟಲಿಕ್ಕೆ ಸಿದ್ಧರಾಗಿದ್ದಾರೆ. ನಂತರ ಯೋಗ ಮಾಯಾ ಭಗವತಿ ಯಯಾ ಸಂಮೋಹಿತಂ ಜಗತ್ ಆದಿಷ್ಟ ಪುರುಷ ಪ್ರಭುಣಾಂಶೇನ ಕಾರ್ಯಾರ್ಥೇ ಸಂಭವಿಷ್ಯತಿ. ಇನ್ನ ಯೋಗ ಮಾಯಾಗಿರ್ತಕ್ಕಂಥ ಲಕ್ಷ್ಮಿ, ಆಕೆಯಿಂದಲೇ ಈ ಜಗತ್ತೆಲ್ಲ ಮೋಹಿತವಾಗಿದೆಯಲ್ವಾ, ಅಂಥ ಆಕೆ ದೇವರು ವಿಶೇಷವಾಗಿ ಆಜ್ಞೆ ಮಾಡಿದ್ದಾರೆ ಆಕೆಗೆ. ಆದ್ದರಿಂದ ವಿಶೇಷವಾಗಿ ಕಾರ್ಯಾರ್ಥೇ ಸಂಭವಿಷ್ಯತಿ, ಒಂದಂಶದಿಂದ ತನ್ನ ಕಾರ್ಯಕ್ಕಾಗಿ ಬರ್ತಾಳೆ. ಅಶೋಕಾಚಾರ್ಯ ಹೇಳ್ತಾರೆ, ಇತ್ಯಾದಿಶ್ಯ ಅಮರಗಣಾನ್ ಪ್ರಜಾಪತಿ ಪ್ರಜಾಪತಿ ಪತಿರ್ವಿಭು ಅಶ್ವಸ್ಥ ಮಹೀಂ ಗೀರ್ಭಿ ಸುಧಾಮ ಪರಮಂ ಯಯೌ. ಈ ರೀತಿಯಾಗಿ ಎಲ್ಲ ದೇವತಗಣಗಳಿಗೆ ಆಜ್ಞೆಯನ್ನು ಕೊಟ್ಟು ಭೂದೇವಿಯನ್ನು ಸಮಾಧಾನ ಮಾಡಿ ಮಾತುಗಳಿಂದ ತಮ್ಮ ಮಂದಿರಕ್ಕೆ ಹೊರಟು ಹೋಗ್ತಾ ಇದ್ದಾರೆ ಬ್ರಹ್ಮದೇವರು. ನಂತರ ಶೂರಸೇನೋ ಯದಿಪತಿ ಮಧುರಾಂ ಆವಸನ್ಪುರೀಂ ಮಾಧುರಾನ್ ಶೂರಸೇನಾಂಶ್ಚ ಋಷಯಾನ್ ಬಹುಜೇ ಸ್ವರಾಟ್. ಇಲ್ಲಿ ಶೂರಸೇನ ಯಾದವರ ಪತಿ ಮಧುರಾ ಪಟ್ಟಣದಲ್ಲಿ ವಾಸ ಮಾಡಿಕೊಂಡು ಮಾಧುರಾನ್ ಶೂರಸೇನಾಂಶ್ಚ, ಶೂರಸೇನ ದೇಹದ ವಿಶೇಷವಾಗಿರತಕ್ಕಂಥ ದೇಶ ಮಧುರಾ ಪಟ್ಟಣದಲ್ಲಿ ಇರತಕ್ಕಂಥವರನ್ನ ಎಲ್ಲರನ್ನು ತಾನು ಆಳ್ತಾ ಇದ್ದ. ರಾಜಧಾನಿ ತತಸ್ಸಾಸೀತ್ ಸರ್ವ ಯಾದವ ಭೂಭುಜಾಂ ಮಥುರಾ ಭಗವಾನ್ ಯತ್ರ ನಿತ್ಯಂ ಸನ್ನಿಹಿತೋ ಹರಿಹಿ. ಆ ಮಥುರ ಯಾವ ಮಥುರೆಯಲ್ಲಾದರೆ ಶ್ರೀಹರಿ ಸದಾ ಸನ್ನಿಹಿತನಾಗಿರ್ತಾನೋ ಅಂಥ ಮಥುರಾಪುರಿ ಎಲ್ಲ ಯಾದವ ರಾಜರಿಗೆ ಅದು ವಿಶೇಷವಾಗಿರ್ತಕ್ಕಂಥ ರಾಜಧಾನಿಯಾಗಿತ್ತು. ನಂತರ ಒಂದು ಸಲ ವಸುದೇವ ಮದುವೆ ಮಾಡಿಕೊಂಡು ದೇವಕಿ ಭಾರ್ಯ ದೇವಕಿಯಿಂದ ಕೂಡಿಕೊಂಡು ರಥವನ್ನು ಏರಿ ಬರ್ತಾ ಇದ್ದಾರೆ. ಉಗ್ರಸೇನ ಸುತನಾಗಿರತಕ್ಕಂಥ ಕಂಸ ತನ್ನ ತಂಗಿಯ ಒಳ್ಳೆಯದು ಮಾಡಬೇಕು ಅಂತ ರಶ್ಮೀನ್ ಹಯಾನಾಂ ಜಗೃಹೇ ರಗ್ಮೀ ರಥಶತೈರ್ವ್ರತಃ.
ಹಂಸ ತಾನು ತಾನೇ ನಿಂತು ಮದುವೆ ಮಾಡಿಸಿದ್ದಾನೆ ದೇವಕಿ ದೇವಿಗೆ ಮತ್ತು ವಸುದೇವನಿಗೆ. ಅವರಿಬ್ಬರ ರಥವನ್ನ ತಾನೇ ಹಿಡಿದುಕೊಂಡು ಬರ್ತಾ ಇದ್ದಾನೆ, ಆ ಹಗ್ಗಗಳನ್ನು ಹಿಡ್ಕೊಂಡು. ಅವನು ಬರೋ ಕಾಲಕ್ಕೆ ಹೇಗಿತ್ತು ಅಂದ್ರೆ, ಈ ರಥ ಒಂದು ಮಧ್ಯೆ ಬರ್ತಾ ಇದ್ರೆ ನೂರಾರು ಬಂಗಾರ ರಥಗಳು ಸರಸರ ಸರನೆ ಆ ರಥದ ಹಿಂದೆ ಬರ್ತಾ ಇವೆ. ಕೃತಶತಂ ಪಾರಿಬರ್ಹಂ ಗಜಾನಾಂ ಹೇಮಮಾಲಿನಾಂ ಅಶ್ವಾನಾಂ ಅಯುತಂ ಸಾರ್ಧಂ ರಥಾನಾಂ ಚ ದ್ವಿಷಕ್ಷತಂ. ಅಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ, ತ್ರಿಷಟ್ ಶತಂ ಅಂದರು. ತ್ರಿಷಟ್ ಅಂದ್ರೆ 36, ಅಷ್ಟು ರಥಗಳು. ಹಾಗೆ ಅಶ್ವಾನಾಮಯುತಂ ತಥಾ, ವಿಶೇಷವಾದ 400 ಆನೆಗಳು, ಬಂಗಾರದ ಸರಗಳನ್ನು ಹಾಕ್ಕೊಂಡ ಆನೆಗಳು, ಕುದುರೆಗಳು 10,000, ರಥಗಳು ಎಲ್ಲ ಗುಂಪು ಗುಂಪಾಗಿ ಆ ರಥದ ಹಿಂದೆ ಹೋಗ್ತಾ ಇದ್ವು. ದಾಸೀನಾಂ ಸುಕುಮಾರೀಣಾಂ ದ್ವೇಷತೆ ಸಮಲಂಕೃತೆ ದುಹಿತ್ರೆ ದೇವಕ ಪ್ರಾದಾತ್ ಯಾನೇ ದುಹಿತ್ರವತ್ಸಲ. ದೇವಕಿ ದೇವಿಯ ತಂದೆ ಆಗಿರ್ತಕ್ಕಂಥ ದೇವಕ ಇಷ್ಟು ಜನರನ್ನ ಅವರ ಜೊತೆ ಕಳಿಸಿಕೊಡ್ತಾ ಇದ್ದಾರೆ. ದಾಸಿಯರು ಅಂದ್ರೆ 200 ಜನ ದಾಸಿಯರು ಅಲಂಕಾರ ಮಾಡಿಕೊಂಡವರು, ಅವರನ್ನೆಲ್ಲ ದೇವಕ ತನ್ನ ಮಗಳಾದ ದೇವಕಿಗೆ ಕೊಟ್ಟು ಕಳಿಸ್ತಾ ಇದ್ದಾನೆ. ಶಂಖ ತೂರ್ಯ ಮೃದಂಗಾನಿ ನೇದುರು ದುಂದು ಭಯ ಸಮಂ ಪ್ರಯಾಣ ಪ್ರಕ್ರಮೇ ತಾತ ವರವಧ್ವಸ್ತು ಮಂಗಲಂ. ಶಂಖ ತೂರ್ಯ ನಿನಾದ ಮೃದಂಗಗಳು ಆಮೇಲೆ ದುಂದುಭಿಗಳು ಎಲ್ಲ ಮೊಳಗ್ತಾ ಇವೆ. ಆ ಪ್ರಯಾಣ ಹೋಗುವಾಗ ಅಲ್ಲಿ ಇಬ್ಬರ ಆ ವರವಧುಗಳ ವಿಶೇಷವಾಗಿರ್ತಕ್ಕಂಥ ಸುಮಂಗಲ ಮಂಗಳಕರವಾಗಿರ್ತಕ್ಕಂಥ ಒಳ್ಳೆ ನಾದಗಳೆಲ್ಲ ಬರ್ತಾ ಇವೆ. ನಂತರ ಪ್ರತಿಪ್ರಗ್ರಹಿಣಂ ಕಂಸಂ ಆಭಾಷ್ಯ ಆಹ ಅಶರೀರವಾಕ್ ಯಸ್ಯಾಹ ತು ಅಷ್ಟಮೋ ಗರ್ಭೋ ಹಂತಾಯಾಂ ನಯಸೆ ಬುಧ. ಮೇಲಿಂದ ಆಕಾಶವಾಣಿ ಆಗ್ತಾ ಇದೆ ಕಂಸನಿಗೆ, ಹೇ ದಡ್ಡ, ಯಾರನ್ನಾದರೂ ನೀ ಕರ್ಕೊಂಡು ಹೋಗ್ತಾ ಇದ್ದೀಯೋ, ಅವಳ 8ನೇ ಗರ್ಭ ನಿನ್ನನ್ನು ಕೊಲ್ಲುತ್ತೋ, ನಿನ್ನನ್ನ ಕೊಲ್ಲುವವಳ ಆ ಗರ್ಭ ಬರ್ತಾ ಇದೆ, ಆದ ಕಾರಣ ಅವಳನ್ನ ಕರ್ಕೊಂಡು ಹೋಗ್ತಾ ಇದೀಯ. ಅವಾಗ ಮಹಾಪಾಪಿಯಾಗಿರ್ತಕ್ಕಂಥ ಆ ಕಾಲನೇಮಿಯೇ ಕಂಸ, ಆದ್ದರಿಂದ ತನ್ನ ಸೋದರಿಯನ್ನೇ ಕೊಲ್ಲಲಿಕ್ಕೆ ಹೊರಟನಂತೆ. ಇವಳಿದ್ದರೆ ತಾನೇ ಇವಳಿಗೆ ಮಕ್ಕಳಾಗಿ ನನ್ನನ್ನು ಕೊಲ್ಲೋದು, ನಾನು ಇವಳನ್ನೇ ಕೊಂದು ಬಿಡುತ್ತೇನೆ ಅಂತ ಖಡ್ಗ ಹಿಡ್ಕೊಂಡು ಹೋದಾಗ ತಂ ಜುಗುಪ್ಸಿತ ಕರ್ಮಾಣಂ ನೃಶಂಸಂ ನಿರಪತ್ರಪಂ ವಾಸುದೇವೋ ಮಹಾಭಾಗ ಉವಾಚ ಪರಿಸಾಂತ್ವಯನ್. ವಾಸುದೇವ ಹೇಳ್ತಾ ಇದ್ದಾನೆ, ಎಂಥ ಜುಗುಪ್ಸಾಕರವಾದಂಥ ಇದು, ತಂಗಿಯನ್ನು ಕೊಲ್ಲಿಕ್ಕೆ ಹೋಗ್ತಾ ಇದ್ದಾನೆ ಅಂತ ಹೇಳಿ ಆ ಮನಸ್ಸು ಮಾತಿನಿಂದ ಸಂತೋಷ ಅಂದ್ರೆ ಸಾಂತ್ವನಗೊಳಿಸುವಂತಹ ಮಾತವನ್ನ ಮಾತಾಡ್ತಾ ಇದ್ದಾರೆ. ವಸುದೇವ ಹೇಳ್ತಾ ಇದ್ದಾನೆ, ಶ್ಲಾಘನೀಯ ಗುಣಶೌರ ಶೂರೈ ಭವಾನ್ ಭೋಜಸ್ಕರ ಸಕಥಂ ಭಗಿನೀಂ ಹನ್ಯಾ ಸ್ತ್ರೀಯ ಮುದ್ವಾಹ ಪರ್ವಣಿ. ಅಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ, ಮೊದಲು ಸಾಮ ದಾನ ಭೇದ ಕೊನೆಗೆ ದಂಡ ಅಂದ ಉಪಾಯವನ್ನ ಬಳಸಬೇಕು. ಅದಕ್ಕೆ ಮೊದಲು ಸಾಮಾದಿಗಳನ್ನು ಬಳಸ್ತಾ ಇದ್ದಾನೆ. ಶ್ಲಾಘನೀಯ ಗುಣ ಶೂರೈ, ಹೇ ಕಂಸ, ನೀನು ಶೂರ ಸೇನನ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲರಿಂದ ಹೊಗಳಿಕೆಗೆ ಪಾತ್ರವಾದಂಥ ಒಳ್ಳೆ ಗುಣಗಳು ಉಳ್ಳವ. ಕಂಸ ದುಷ್ಟ, ಅವನಲ್ಲಿ ಹೊಗಳಿಕ್ಕೆ ಯೋಗ್ಯವಾದ ಗುಣಗಳೆಲ್ಲಿಂದ ಬಂತು ಅಂದರೆ, ಒಂದೇ ದೇಹದಲ್ಲಿ ಕಾಲನೇಮಿಯ ಜೊತೆಗೆ ಭೃಗು ಮಹರ್ಷಿಗಳು ಇದ್ರು ಕಂಸನ ದೇಹದಲ್ಲಿ. ಹೇಳ್ತಾರೆ ಅಂಥ ಒಳ್ಳೆ ಶ್ಲಾಘನೀಯ ಗುಣ ಹೊಗಳಲಿಕ್ಕೆ ಯೋಗ್ಯವಾದ ಒಳ್ಳೆ ಗುಣಗಳು ನಿನ್ನವೆ. ಅಂಥ ನೀನು ಈ ಭೋಜ ಕುಲಕ್ಕೆ ಕೀರ್ತಿಯನ್ನು ತಂದುಕೊಡುವಂಥವ. ನಿನ್ನ ತಂಗಿಯನ್ನ ಹೇಗೆ ಕೊಲ್ತೀಯಪ್ಪ? ಇಲ್ಲಿ ಅಳಿಯನಾಗಿರುವಂಥವ ತನ್ನ ಹೆಂಡತಿಯ ಮನೆಗೆ ತಕ್ಕಂಥ ಆಲೋಚನೆಯನ್ನು ಮಾಡಬೇಕು. ಅವರಿಗೆ ಅವರ ವಂಶಕ್ಕೂ ಏನು ತೊಂದರೆ ಆಗದಂತೆ ನೋಡಿಕೊಳ್ಳುವುದು ಅಳಿಯನಾದವನ ಕರ್ತವ್ಯ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾನೆ. ಇನ್ನ ಯಾಕೆ ಕೊಲ್ಲಬಾರದು ನನ್ನ ತಂಗಿಯನ್ನ? ನನಗೆ ಸಾವು ಬರ್ತಾ ಇದೆಯಲ್ಲ ಅವಳಿಂದ. ಅದಕ್ಕೆ ಹೇಳ್ತಾ ಇದ್ದ, ಮೃತ್ಯು ಜನ್ಮವತಾಂ ವೀರ ದೇಹೇನ ಸಹಜಾಯತೆ. ಭಗವಂತ ಆರಿಸಿಕೊಂಡು ದೇವಕಿ ವಸುದೇವರಲ್ಲೇ ಮಗನಂತೆ ಪ್ರಾದುರ್ಭೂತನಾಗಿ ಬರಬೇಕಾದರೆ, ಅವರ ಮಗ ಅಂತ ತಾನು ಕರೆಸಿಕೊಳ್ಳಬೇಕಾದರೆ ದೇವಕಿ ವಸುದೇವರಲ್ಲಿ ಅದಂಥ ಜ್ಞಾನ ಇದೆ, ಅದನ್ನು ಹೇಳ್ತಾ ಇದ್ದಾರೆ. ಹೇ ಕಂಸ, ಈ ಮನುಷ್ಯರಾಗಿ ಹುಟ್ಟಿದವರಿಗೆ, ಜನ್ಮವನ್ನು ಪಡೆದಂಥವರಿಗೆ ದೇಹದ ಜೊತೆಗೇನೇ ಹುಟ್ಟಿ ಬರುತ್ತೆ ಸಾವು. ಯಾವಾಗಾದರೆ ಶರೀರ ನಮಗೆ ಬರುತ್ತೋ ಜೊತೆಗೆ ಸಾವು ಅನ್ನೋದು ಬಂದೇ ಬರುತ್ತಯ್ಯ. ಇನ್ನ ಸಾವು ಬರುತ್ತಾ? ಹಾ, ಅದ್ಯವಾ ಅಬ್ಧ ಶತಾಂತೇವ ಮೃತ್ಯುರ್ವೈ ಪ್ರಾಣಿ ನಾಂ ಧ್ರುವ. ಇವಾಗಾದರೂ 100 ವರ್ಷ ಆದ ಮೇಲಾದರೂ ಖಚಿತವಾಗಿ ಪ್ರಾಣಿಗಳಿಗೆ ಸಾವು ಅಂಬುದು ಖಚಿತ. ಅವ್ರು ಹುಟ್ಟುವ ಕಾಲಕ್ಕೆ ಸಾವನ್ನ ಹೊತ್ತುಕೊಂಡು ಬರ್ತಾರಯ್ಯ. ದೇಹೇ ಪಂಚತ್ವಮಾಪನ್ನೇ ದೇಹಿ ಕರ್ಮಾನುಗೋವಶಃ ದೇಹಾಂತರಮನು ಪ್ರಾಪ್ಯ ಪ್ರಾಕ್ತನಂ ತಜತೇ ಬಹು. ಈ ತನ್ನ ದೇಹವು ಶಿಥಿಲಾಗಿ ಸತ್ತು ಹೋದಾಗ ಆ ದೇಹದೊಳಗಿರತಕ್ಕಂಥ ದೇಹಿ ಜೀವ ಅವನು ಸಾಯಲ್ಲ, ತನ್ನ ಕರ್ಮಕ್ಕೆ ಅನುಗುಣವಾಗಿ. ಫ್ಲಾಶ್ ಬರ್ತಾ ಇದೆ ಅತ್ತೆ. ತಾನು ವಿಶೇಷವಾಗಿ ದೇಹ ಹೋದಾಗ ಕರ್ಮ ಅನುಸಾರವಾಗಿ ಅವಶಃ ತನ್ನ ವಶವಿಲ್ಲದೆ ಭಗವಂತನ ವಶನಾಗಿ ಜೀವ ದೇಹಾಂತರವನ್ನು ಪ್ರಾಪ್ಯ ಪ್ರಾಕ್ತನಂ ತ್ಯಜತೇ ವಪುಃ. ಇನ್ನೊಂದು ದೇಹವನ್ನು ಪಡೀತಾನೆ, ಈ ಶರೀರವನ್ನು ಬಿಟ್ಟು ಬಿಡ್ತಾನೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಹುಟ್ಟಿದವರಿಗೆ ಸಾವು ಅನ್ನೋದು ಖಚಿತ ಅಲ್ಲ, ಆದ ಕಾರಣ ನಿನಗೂ ಸಾವು ಖಚಿತ. ಇವಳ ಮಗನಿಂದಾಗಲಿ ಇನ್ನೊಬ್ಬರಿಂದಾಗಲಿ ಯಾರೇ ಇಂದಾಗಲಿ ನಿನಗೆ ಸಾವನ್ನೋದು ಖಚಿತ ಆದಾಗ ಯಾಕೆ ಸಾವಿಗೆ ಹೆದರ್ತಾ ಇದ್ದೀಯ? ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಸ್ವಪ್ನೆ ಯಥಾ ಪಶ್ಯತಿ ದೇಹಮೀದೃಶಂ ಮನೋರಥೇನಾಭಿನಿವಿಷ್ಟಚೇತನ ದುಷ್ಟಶ್ರುತಾಭ್ಯಾಂ ಮನಸಾನು ಚಿಂತಯನ್ ಪ್ರಪದ್ಯತೆ ತತ್ಕಿಮಪಿ ಅಪಸ್ಮೃತಿ. ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ, ಈ ದೇಹವನ್ನ ವಿಶೇಷವಾಗಿ ಹೇಗೆ ಸ್ವಪ್ನದಲ್ಲಿ ಒಂದು ಪದಾರ್ಥವನ್ನು ನೋಡಿದಾಗ ಅದು ಹಾಗೇ ಇದೆ ಅಂತ ಅನ್ನಿಸ್ತಾ ಇರುತ್ತೋ, ಮತ್ತು ನೋಡಿದಾಗ ಇರಲ್ಲವೋ, ಅದು ಬೇರೇನೆ ಇದು ಬೇರೇನೆ ಇರುತ್ತೋ. ದುಷ್ಟಶ್ರುತಾಭ್ಯಾಂ ಮನಸಾನು ಚಿಂತೆಯನ್ ಪ್ರಪದ್ಯತೆ ತತ್ ಕಿಮಪಿ ಅಪಸ್ಮೃತಿ. ಅದಕ್ಕೆ ಹೇಳ್ತಾ ಇದ್ದಾರೆ, ಇವನು ವಿಶೇಷವಾಗಿ ತಾನು ಕೇಳಿದ್ದು ನೋಡಿದ್ದು ಚಿಂತನೆ ಮಾಡ್ತಾ 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 ಅದಕ್ಕೆ ತಕ್ಕಂತೆ ಶರೀರಗಳನ್ನು ಇವನು ಪಡಿತಾ ಬರ್ತಾನಯ್ಯ. ಯಥೋ ಯಥೋ ಧಾವತಿ ದೈವ ಚೋದಿತಂ ಮನೋವಿಕಾರಾತ್ಮಕ ಆತ್ಮ ಪಂಚಸು ಗುಣೇಶು ಮಾಯಾ ರಚಿತೇಶು ದೇಹ್ಯಸೌ ಪ್ರಪದ್ಯಮಾನಃ ಸಹ ತೇನ ಜಾಯತೆ. ವಿಶೇಷವಾಗಿ ಎಲ್ಲೆಲ್ಲಿಗೆ ಭಗವಂತ ಇವನ ಮನಸ್ಸನ್ನು ಕರ್ಕೊಂಡು ಹೋಗ್ತಾನೋ, ಈ ವಿಕಾರವನ್ನು ಹೊಂದಿರತಕ್ಕಂಥ ಮನಸ್ಸು ನಾನಾ ರೀತಿಯಾಗಿರತಕ್ಕಂಥ ಪಂಚಭೂತಗಳು ಎಲ್ಲ ಕಡೆ ಹೋದಾಗ ಆ ವಿಶೇಷವಾಗಿರತಕ್ಕಂಥ ಮೂರು ಗುಣಗಳಿಂದ ತಯಾರಾಗಿರತಕ್ಕಂಥ ಎಲ್ಲ ಪದಾರ್ಥಗಳಲ್ಲಿ ತಿರುಗಾಡತಾ ಈ ದೇಹಿಯಾದವ ಸಹತೇನ ಜಾಯತೆ, ಆ ಎಲ್ಲ ಪದಾರ್ಥಗಳನ್ನು ಬಯಸಿ 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 ಅದರ ಜೊತೆಗೆ ತಾನು ಹುಟ್ಟಿ ಬರುತ್ತಾನಯ್ಯ ಅಂತ ಇಷ್ಟು ಹೇಳ್ತಾ, ನೋಡಯ್ಯ ಆದ್ದರಿಂದ ನೀನು ಸಾವಿಗೆ ಹೆದರಬೇಡ, ಸಾವನ್ನೋದು ನಿನಗೆ ನಿಶ್ಚಿತ. ಅಂತಹ ಕಾಲಕ್ಕೆ ನೀನು ನಿನ್ನ ತಂಗಿಗೆ ದ್ರೋಹ ಮಾಡುವುದು ಸರಿಯ. ಯಶಾ ತವಾನುಜ ಬಾಲ ಕೃಪಣ ಪುತ್ರಿಕೋಪಮ ಹಂತುಂ ನಾರ್ಹಸಿ ಕಲ್ಯಾಣಿ ಮಿಮಾಂ ತಂ ದೀನವತ್ಸಲ. ನೀನು ದೀನರ ಮೇಲೆ ಕರುಣೆ ತೋರತಕ್ಕಂಥವ, ನಿನ್ನ ಸೋದರಿಯವಳು ಅಷ್ಟೇ ಅಲ್ಲ ಹುಡುಗಿ ತುಂಬಾ ಕರುಣ ಅಂದ್ರೆ ಏನು ಗೊತ್ತಿಲ್ಲದವಳಯ್ಯ ನಿನ್ನ ಮಗಳಂತೆ, ಅಂಥವರನ್ನ ನೀನು ಕೊಲ್ಲಲಿಕ್ಕೆ ಹೇಗೆ ಮನಸ್ಸು ಬರ್ತಾ ಇದೆ ನಿನಗೆ? ಈ ರೀತಿಯಲ್ಲಿ ಅನೇಕ ಸಾಮಭೇದ ಉಪಾಯಗಳಿಂದ ಎಷ್ಟು ಹೇಳಿದ್ರು ಅವನು ಮಹಾಭೀಕರನಾಗಿದ್ದ. ನನ್ಯವರ್ತತ ಕೌರವ್ಯ ಪುರುಷಾದಾನ್ ಅನುವ್ರತಃ, ಮನುಷ್ಯರನ್ನ ಕೊಂದು ತಿನ್ನುವಂಥ ರಾಕ್ಷಸರನ್ನೇ ಹೋಲಿದ್ದ. ತಾನು ಕೊಲ್ಲಬೇಕು ಅಂತಂದುಕೊಂಡಾಗ ಅವಾಗ ನೋಡ್ತಾ ಇದ್ದಾರಂತೆ ಆನಕದೊಂದು ವಿಹಿ ವಸುದೇವ, ತಾನು ಹುಟ್ಟಿದಾಗ ಆಕಾಶದಲ್ಲಿ ದುಂದುವಿಗಳು ಮೊಳಗಿದುವಂತೆ, ದೇವತೆಗಳು ಬಾರಿಸಿದ ದುಂದುವಿಗಳು ಎಲ್ಲರಿಗೂ ಕಾಣಿಸ್ತಂತೆ. ಅದಕ್ಕೆ ಅವರನ್ನ ಆನಕದುಂದುವಿ ಅಂತ ಕರೀತಾರೆ. ಆತ ವಿಶೇಷವಾಗಿ ಈ ನಿರ್ಬಂಧವನ್ನ ನೋಡ್ತಾ ಇದ್ದಾನೆ. ಯಾರದ್ದು? ಈ ಕಂಸನದ್ದು. ಕೊಲ್ಲಲೇಬೇಕೆಂಬ ಆ ಹಠವನ್ನ ನೋಡ್ತಾ ಇದ್ದಾನೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಪ್ರತ್ಯರ್ಪ್ಯ ಮೃತ್ಯವೇ ಪುತ್ರಾನ್ ಮೋಚಯೇ ಕೃಪಣಾಮಿಮಾಂ ಸುತಾಮೇ ಯದಿ ಜಾಯೇರನ್ ಮೃತ್ಯುರ್ವಾನ ಮ್ರಿಯೇತ ಚೇತ್. ಇಲ್ಲಿ ಹೇಳ್ತಾ ಇದ್ದಾರೆ, ಎಷ್ಟರವರೆಗೆ ನಮ್ಮ ಬುದ್ಧಿಯಿಂದ ಪ್ರಯತ್ನ ಮಾಡಬೇಕು ಅಷ್ಟು ಮಾಡಬೇಕು, ಕೊನೆ ಹಂತದಲ್ಲಿ ಏನು ಮಾಡಬೇಕು ಅದು ಮಾಡಬೇಕು. ನೋಡುತ್ತಾ ಇದ್ದಾನೆ ವಸುದೇವ, ಇವನೇನು ಇವಳನ್ನು ಕೊಳ್ಳುವುದನ್ನು ಬಿಡ್ತಾ ಇಲ್ಲ. ಹಾಗಾದ್ರೆ ಏನಾದರೂ ಮಾಡಬೇಕು, ಏನು ಮಾಡಿದ್ರೆ ಹೋಗು. ಯದ್ಯಪಿ ತಮಗೆ ಮುಂದೆ ಮಕ್ಕಳಾಗ್ತಾರೇನೋ, ಮಕ್ಕಳಾದರೆ ಅವರನ್ನು ಕೊಟ್ಟರೆ ತಪ್ಪದು, ಆದರೆ ತಾಯಿಯನ್ನೇ ಕೊಲ್ಲಲಿಕ್ಕೆ ಹೊರಟಾಗ ಮಕ್ಕಳನ್ನು ಮುಂದೆ ಕೊಡ್ತೇನೆ ಅಂತ ಹೇಳಿ ಆ ಮಕ್ಕಳಿಂದಾಗಿ ತಾಯಿಯನ್ನು ಬದುಕಿಸೋದು ಸೂಕ್ತವಾದ ಧರ್ಮ. ಸಾಮಾನ್ಯ ಹಾಸ್ಪಿಟಲಲ್ಲಿ ಈ ಹೆಣ್ಣು ಮಕ್ಕಳು ಹೆರಿಗೆ ಆದಾಗ ಒಂದೊಂದು ಸಂದರ್ಭ ಬರ್ತಾ ಇರುತ್ತೆ, ಡಾಕ್ಟರ್ ಬಂದು ಕೇಳ್ತಾ ಇರ್ತಾರೆ, ಅಲ್ಲ ಸ್ವಲ್ಪ ಕಂಡೀಷನ್ ಕ್ರಿಟಿಕಲ್ ಆಗಿದೆ. ಒಂದ ತಾಯಿ ಅಥವಾ ಮಗು ಇಬ್ಬರಲ್ಲಿ ಒಬ್ಬರು ಉಳಿತಾರೆ, ಯಾರನ್ನ ಉಳಿಸ್ಬೇಕು ಹೇಳ್ರಿ ಅಂತ ಕೇಳಿದಾಗ ಸಾಮಾನ್ಯ ಎಲ್ಲರೂ ಥಟ್ಟನೆ ಹೇಳುವ ಮಾತೇನು, ತಾಯಿಯನ್ನ ಉಳಿಸ್ರಿ ಅಂತ. ಯಾರು ತಾಯಿಯನ್ನ ಬೇಕಾದ್ರೂ ಹೋಗ್ಲಿ ಮಕ್ಕಳು ಉಳಿಯಲಿ ಅಂತ ಅನ್ನುವವರು ಇಷ್ಟರವರೆಗೂ ಯಾರು ಇಲ್ಲ. ಯಾಕೆ? ತಾಯಿ ಉಳಿದ್ರೆ ಇನ್ನೊಂದು ಮಗು ಬರುತ್ತೆ, ತಾಯಿಯೇ ಹೋಗ್ಬಿಟ್ರೆ. ಅದಕ್ಕೆ ತಾಯಿಗಾಗಿ ಮಕ್ಕಳನ್ನ ಅಡ್ಡಿ ಇಲ್ಲ, ಹೋದ್ರೆ ಅಡ್ಡಿ ಇಲ್ಲ ಅಂತ. ಯದ್ಯಪಿ ಮಕ್ಕಳನ್ನು ಕೊಡ್ಲಿಕ್ಕೆ ಇಷ್ಟ ಇಲ್ಲ, ನ ತಾಯಿಗಾಗಿ ಮಕ್ಕಳನ್ನ ಬಿಡ್ತಾರೆ. ಅದನ್ನೇ ವಸುದೇವ ಮಾಡ್ತಾ ಇದ್ದಾನೆ. ಇವಳನ್ನ ಬದುಕಿಸ್ಬೇಕು, ಒಂದು ವೇಳೆ ಇವಳಲ್ಲಿ ಮಕ್ಕಳಾದರೆ ಕೊಡೋದಲ್ವಾ, ಕೊಟ್ಟು ಬಿಡೋಣ, ಇವಳು ಬದುಕಿದ್ರೆ ಸಾಕು ಅಂತ ವಿಶೇಷವಾಗಿ ಅವನಿಗೆ ಹೇಳುತ್ತಾ ಇದ್ದಾನೆ. ಏವಂ ವಿಮೃಶತಂ ಪಾಪಂ ಯಾವದಾತ್ಮನಿ ದರ್ಶನಂ ಸಾಂತ್ವಯಾಮಾಸ ವೈಶೌರಿಹಿ ಬಹುಮಾನ ಪುರಸ್ಸರಂ. ಅವಾಗ ಅವನನ್ನು ನೋಡಿ, ಆ ಕ್ರೂರಿಯಾದವನನ್ನು ನೋಡಿ ನಗ್ತಾ ಹೇಳ್ತಾರೆ, ನಹಿ ಅಸ್ಯಾ ತೇ ಭಯಂ ಸೌಮ್ಯ ಯದ್ವೈತ್ವಾಹ ಅಶರೀರವಾಕ್ ಪುತ್ರಾನ್ ಸಮರ್ಪಯಿಷ್ಯೇ ಸ್ಯಾಹ ಯತಸ್ತೇ ಭಯಮುತ್ಥಿತಂ. ನೋಡಯ್ಯ, ಇವಳಿಂದ ನಿನಗೆ ಭಯ, ಏನು ಈ ಅಶರೀರವಾಕು ಹೇಳಿದೆಲ್ವಾ, ಅಶರೀರವಾಣಿ, ಇವಳ ಮಕ್ಕಳಿಂದ ನಿನಗೆ ಸಾವು ಅಂತ, ಎಂಟನೆಯವನಿಂದ ಸಾವು ಅಂತ. ಅದಕ್ಕೆ ಅವಳಿಂದ ನಿನಗೆ ಭಯವೇ ಇಲ್ಲ, ನಾನು ಹೇಳ್ತಾ ಇದ್ದೇನೆ ನೋಡು, ಆ ಹುಟ್ಟಿದ ಮಕ್ಕಳನ್ನೆಲ್ಲ ನಿನಗೆ ತಂದು ಕೊಟ್ಟು ಬಿಡ್ತೇನೆ, ಏನು ಬೇಕಾದರೂ ಮಾಡಿ. ಅವಾಗ ತದ್ದು ವಾಕ್ಯ ಸಾರವಿದು ವಸುದೇವರ ಮಾತಿನ ಮೇಲೆ ಅಷ್ಟು ನಂಬಿಕೆ ಯಾರಿಗೆ, ಕಂಸನಿಗೆ. ಅದು ವಾಕ್ಯ ಸಾರವಿತ್ ಅಂದರೆ ಆ ವಾಕ್ಯದ ಸಾರವನ್ನು ಗ್ರಹಣ ಮಾಡಿದ ಕಂಸ. ಏನು, ನಾನಿವಾಗ ತಂಗಿಯನ್ನೇ ಕೊಂದು ಬಿಟ್ಟರೆ ಅಪಖ್ಯಾತಿ ಬರುತ್ತೆ, ಇನ್ನೊಂದು ಅವಳನ್ನ ಕೊಲ್ಲೋದ್ರಿಂದ ನನಗೇನು ಬರೋದಿಲ್ಲ, ಎರಡನೆಯದು ಅವರ ಮಕ್ಕಳಿಂದ ನನಗೆ ತೊಂದರೆ. ವಸುದೇವ ಹೇಳ್ತಾ ಇದ್ದಾನೆ, ಮಕ್ಕಳನ್ನ ತಂದು ಕೊಡ್ತೇನೆ ಅಂತೇಳಿ, ಅಂತಹ ಕಾಲಕ್ಕೆ ಅವಳನ್ನ ಕೊಲ್ಲಿ, ನಾನು ಒಂದು ಅಪಖ್ಯಾತಿಯನ್ನು ನಾಯಕ್ಕೆ ಪಡಿಬೇಕು ಅಂತ ವಿಶೇಷವಾಗಿ ತಾನು ಸ್ವಸುಹು ವಧಾನ್ ನಿವೃತೆ, ತಂಗಿಯನ್ನು ಕೊಲ್ಲೋದನ್ನು ನಿಲ್ಲಿಸಿಬಿಟ್ಟ ಕಂಸ. ವಸುದೇವ ಕೂಡ ಸಂತೋಷಪಟ್ಟು ಅವನ ಮೆಚ್ಚಿಕೊಂಡು ತನ್ನ ಮನೆಯನ್ನು ಕೊರೆತು ಹೋಗ್ತಾ ಇದ್ದಾನೆ. ಅವಾಗ ವಿಶೇಷವಾಗಿ ಒಂದೊಂದು ವರ್ಷಕ್ಕೆ ತಕ್ಕಂತೆ ಆಕೆ ಮಕ್ಕಳನ್ನು ಹಡಿತಾ ಹೋಗ್ತಾ ಇದ್ದಾಳೆ ದೇವಕಿ ದೇವಿ. ಪುತ್ರಾನ ಪ್ರಸುಶುಭೇ ಚ ಅಷ್ಟೌ ಕನ್ಯಾಂ ಚೈವ ಅನುವತ್ಸರಂ. ವಿಶೇಷವಾಗಿರತಕ್ಕಂಥ ಆಕೆ 8 ಜನ ಮಕ್ಕಳನ್ನು ಪಡೀತಾ ಇದ್ದಾಳೆ, ಹಾಗೆ ಒಬ್ಬ ಕನ್ಯೆಯನ್ನು ಪಡೀತಾ ಇದ್ದಾಳೆ, ಕನ್ಯಾಂ ಚೈವ. ಅದರಲ್ಲಿ ಮೊದಲನೇ ಆಗಿರತಕ್ಕಂಥ ಕೀರ್ತಿಮಂತ ಅನ್ನುವನು ಮೊದಲು ಹುಟ್ಟಿದವ, ಕಂಸನಿಗೆ ತಂದು ವಸುದೇವ ಕೊಡ್ತಾ ಇದ್ದಾನೆ ಮೊದಲನೇ ಕೂಸನ್ನ. ಹೇಗ್ ಕೊಟ್ಟ, ಅರ್ಪಯಾಮ ಅಸಕೃಚ್ಛರೇಣ, ಹುಟ್ಟಿದ ಸಣ್ಣ ಕೂಸು ಅದನ್ನು ತಂದು ಕೊಡ್ತಾ ಇದ್ದಾನೆ. ಕೊಡುವಾಗ ಗೊತ್ತು ಇವ ಕೊಂದು ಬಿಡ್ತಾನ ಕೂಸನ್ನ ಅಂತ, ತುಂಬಾ ಮನಸ್ಸು ಗಟ್ಟಿ ಮಾಡಿಕೊಂಡು ಕೊಡ್ತಾ ಇದ್ದಾನೆ. ಯಾಕೆ, ಅನೃತ ತದ್ವಿಹ್ವರ, ಈ ಕೂಸು ಸಾಯುವುದಕ್ಕಿಂತ ನಾನು ಸುಳ್ಳು ಹೇಳಿದರೆ ಅದರಿಂದ ನಾನು ತುಂಬಾ ಘೋರವಾದ ನರಕಗಳು ಪಡಿಬೇಕಾಗುತ್ತೆ ಅಂತ ತಿಳ್ಕೊಂಡಿದ್ದವ. ಕಿಂ ದುಸ್ಸಹಂನು ಸಾಧೂನಾಂ ವಿದುಷಾಂ ಕಿಮಪೇಕ್ಷಿತಂ ಕಿಮ ಕಾರ್ಯಂ ಕದರ್ಯಾಣಾಂ ದುಸ್ಸಜಂ ಕಿಂ ಕೃತಾತ್ಮನ. ಇಂತಹ ಜ್ಞಾನಿಗಳಿಗೆ ಏನು ತಡ್ಕೊಳ್ಳಿಕ್ ಸಾಧ್ಯ ಇಲ್ಲ, ಎಲ್ಲವೂ ತಡೀತಾರೆ, ಏನು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ತನ್ನ ಮಕ್ಕಳು ಎಲ್ಲವನ್ನ ಬಿಟ್ಟು ಬಿಡ್ತಾರೆ. ಭಗವಂತನ ಸಂಕಲ್ಪ ಅಂತ ತಿಳ್ಕೊಂಡು ಹೊರಟಂಥ ವಸುದೇವರಂಥ ಮಹಾತ್ಮನಿಗೆ ಮಕ್ಕಳ ಮೇಲೆ ವಿಶೇಷವಾಗಿರತಕ್ಕಂಥ ಅಭಿಮಾನ ಕತ್ತರಿಸಿಕೊಂಡು ಕೊಡೋದು ಅನ್ನೋದು ಅಂಥ ಆಶ್ಚರ್ಯಕರ ಏನಲ್ಲ, ಭಗವಂತನ ಕೃಪಾ ಪಡೆದಿರತಕ್ಕಂಥ ಈ ಮಹಾನುಭಾವರಿಗೆ. ಅವಾಗ ಕಂಸ ನೋಡ್ತಾ ಇದ್ದಾನೆ, ಸಂತೋಷ ಆಯಿತು, ಯಾಕೆಂದರೆ ಹೇಳಿದಂತೆ ಮಗನನ್ನು ತಂದು ಕೊಟ್ಟ. ಅದಕ್ಕೆ ಪ್ರತಿ ಆದು ಕುಮಾರೋಯಂ ನಕ್ಯಸ್ಮಾದಸ್ತ ಮೇ ಭಯಂ, ಈ ಕೂಸನ್ನು ಕರ್ಕೊಂಡು ಹೋಗ್ರಿ, ಯಾಕಂದರೆ ಈ ಕೂಸಿನಿಂದ ನನಗಲ್ಲ, ಅಷ್ಟಮಾ ದಿವಯೋ ಪುತ್ರ ಆತ ಮೃತ್ಯುರ್ಮೇ ವಿಹಿತ ಕಿಲ, ನಿಮ್ಮ ಎಂಟನೇ ಮಗನಿಂದಲ್ಲ ನನಗೆ ಮೃತ್ಯು ಆಗಿರೋದು, ಅದರಿಂದ ಇವನು ಮೃತ್ಯುವಿಗೆ ಕಾರಣವಲ್ಲ, ಇವನು ಕರ್ಕೊಂಡು ಹೋಗ್ಬಿಡಿ ಮೊದಲನೇವನನ್ನ. ಅವಾಗ ಸರಿಯಪ್ಪ ಆಯಿತು ಅಂತ ವಸುದೇವ ಆ ಕೂಸನ್ನ ಕರ್ಕೊಂಡು ಬರ್ತಾ ಇದ್ದಾನೆ. ನಾಭ್ಯನಂದದ ತದ್ವಾಕ್ಯಂ ಅಸತೋ ವಿಜಿತಾತ್ಮನಃ, ತನ್ನ ಇಂದ್ರಿಯಗಳನ್ನೇ ಗೆದ್ದಿಲ್ಲ ಮನಸ್ಸನ್ನು ಗೆದ್ದಿಲ್ಲ ಅಂತ ಆ ಕಂಸನ ಮಾತನ್ನ ವಸುದೇವ ನಂಬಲಿಲ್ಲಂತೆ. ಅಂದರೆ ಮಗನ್ನ ಕರ್ಕೊಂಡು ಹೋಗು ಅಂತ ಹೇಳಿದ, ಯಾವ ಕ್ಷಣದಲ್ಲಾದರೂ ಮತ್ತೆ ಆ ಮಗುವನ್ನು ಕೊಡು ನಾ ಕೊಂದು ಬಿಡ್ತೇನೆ ಅಂತ ಹೇಳುವ ವ್ಯಕ್ತಿತ್ವ ಕಂಸನದ್ದು. ಅಷ್ಟೇ ಅಲ್ಲ, ಇಲ್ಲಿ ನೋಡಬೇಕಾಗಿದ್ದೇನು ಅಂದರೆ ವಸುದೇವ ಆ ಮಗುವನ್ನ ಹುಟ್ಟಿದ ಮಗುವನ್ನ ನೋಡಿದ ರೀತಿ ಹೇಗೆ, ಇದನ್ನೇ ಹೇಳ್ತಾರೆ. ಹರೇ ಎಲ್ಲವೂ ನಿನ್ನಧೀನ ಅಂತ ಏನು ಚಿಂತನೆ ಇದೆ ಅದರ ವಿಶೇಷ ಫಲ ಇಲ್ಲಿದೆ. ನಾನು ನಿನ್ನಧೀನ, ನನ್ನದೆಲ್ಲವೂ ನಿನ್ನಧೀನ ಅಂತ ಹೇಳಿದಾಗ, ನಾನು ನಿನ್ನಧೀನ ಅಂದ್ರೆ ನೀನು ಯಾವಾಗ ಕರೆದ್ರೆ ಯಾವಾಗ ಬರ್ತೀನಪ್ಪ, ನನ್ನದೆಲ್ಲವೂ ನಿನ್ನಧೀನ, ನನ್ನ ಮಗು ನನ್ನ ಏನು ಸಂಬಂಧಪಟ್ಟದ್ದಿದೆ ಅವೆಲ್ಲವೂ ನಿನ್ನಧೀನ ಅಂದ್ರೆ ನೀನು ಕರೆದ ಹಾಗೆ ಇವರೆಲ್ಲ ಬರ್ತಾರೆ, ಅದಕ್ಕೆ ನಾನೂ ಸಿದ್ಧ ಅಂತ ವಿಶೇಷವಾಗಿ ತಯಾರಿ ಮನಸ್ಸಲ್ಲಿ ಮಾಡಿಕೊಂಡಿದ್ದ. ಅದೇ ಸಾಧನ, ದೇವರಿಗೆ ವಿಶೇಷವಾಗಿ ಸೇವಾರ್ಥವಾಗಿ ದೇವರ ಮಾತನ್ನ ತಲೆಯಲ್ಲಿ ಧಾರಣೆ ಮಾಡಿ ಅದಕ್ಕೆ ತಕ್ಕಂತೆ ತಯಾರಿ ಮಾಡಿಕೊಳ್ಳೋದೇ ಸಾಧನ, ಅದು ಬಿಟ್ಟರೆ ಇನ್ನೊಂದಲ್ಲ. ಅದಕ್ಕೆ ಮಗುವನ್ನ ದೇವರು ಕೊಟ್ಟಿದ್ದಾನೆ, ಎಷ್ಟು ಕಾಲ ಇಡತಾನೋ ಅವನಿಚ್ಛ. ಕಂಸನಂತೂ ಅವನೊಂದು ಗೊಂಬೆ, ಅವನೊಂದು ಅಸ್ವತಂತ್ರ ಪ್ರಾಣಿ, ಅವನೊಂದು ಗೊಂಬೆ. ಅವನ ಮೂಲಕ ಭಗವಂತ ಈ ಜೀವಿಗೆ ಶಿಕ್ಷೆ ಕೊಡಿಸಬೇಕು ಅಂತಿದ್ರೆ ಅದಕ್ಕೆ ಕಾರಣ ಯಾವುದು? ಪ್ರಧಾನ ಕಾರಣ ಕಂಸ ಅಲ್ಲ, ಈ ಜೀವಿಯ ಕರ್ಮವೇ ಕಾರಣ. ಯಾವ ಯಾವ ಜೀವಿ ಬಂದಿರುತ್ತಾರೋ ಅವರವರ ಕರ್ಮಾನುಸಾರ ಬದುಕೋ ಮೃತ್ಯುವೋ ಬಂದೇ ಬರುತ್ತೆ, ಅದನ್ನ ಯಾರು ತಪ್ಪಿಸ್ಬೇಕಾಗಲ್ಲ. ಕೊಡೋದು ದೇವರೇ ಅವರವರ ಕರ್ಮಾನುಸಾರ. ಆದ್ದರಿಂದ ಇಲ್ಲಿ ಚಿಂತನೆ ಮಾಡ್ತಾ ಇದ್ದ, ಈ ಕೂಸಿಗೆ ದೇವರ ಅನುಗ್ರಹ ಇತ್ತ ಬದುಕಬೇಕು ಅಂತಿತ್ತ, ಖಚಿತವಾಗಿ ಬದುಕ್ತಾನೆ, ಇಲ್ಲವಾ ಹೊರಟು ಹೋಗ್ತಾನೆ. ಇವ್ರು ಹೋಗೋದಂತೂ ಇವತ್ತಲ್ಲ ನಾಳೆ ಆದರೂ ಹೋಗೋದು ಖಚಿತ. ಆದ್ದರಿಂದ ಆ ಮಕ್ಕಳನ್ನೆಲ್ಲ ನೋಡ್ತಾ ಇರುವಾಗ, ಸ್ವಾಮಿ ನಿನ್ನ ಸಂಕಲ್ಪ, ಇಟ್ಟಷ್ಟು ಕಾಲ ಇವರು ಇರ್ತಾರಯ್ಯ ಅಂತ ಇದ್ದಷ್ಟು ಕಾಲದಲ್ಲೇ ಅಲ್ಲಿ ಭಗವಂತನ ಚಿಂತನೆ ಮಾಡಿ ಆ ಸೇವಾದಿಗಳನ್ನ ಮಾಡುತ್ತಾ ಇದ್ದಾರೆ ವಸುದೇವ. ದೇವಕಿ ದೇವಿಯು ಅಂಥದ್ದೇ ವಿಶೇಷ ಚಿಂತನೆ. ಮುಂದೆ ಎಲ್ಲ ಬರುತ್ತೆ. ಕಂಸ ಅವರ ಕಾಲು ಹಿಡಿತಾನೆ, ಹೇಳುತ್ತಾನೆ, ನೋಡಿ ನಿಮ್ಮ ಮಕ್ಕಳನ್ನು ನಾನು ಕೊಂದೆ. ಹೌದು, ಆದರೆ ಅದು ಕೊಂದದ್ದು ನಾನಲ್ಲ, ಮತ್ತಿನ್ನಾರಯ್ಯ ಅಂದರೆ ನನ್ನ ರೂಪದಲ್ಲಿರುವ ಅವರ ಕರ್ಮ. ಸ್ವಕೃತಂ ಭುಜ, ತಾವು ಮಾಡಿದ ಕರ್ಮವನ್ನೇ ಅವರು ಉಂಡಿದ್ದಾರೆ, ನಾನು ಕೇವಲ ನೆಪ ಮಾತ್ರ, ಒಂದು ನಿಮಿತ್ತ ಮಾತ್ರ. ಅವರನ್ನ ಕೊಂದದ್ದು ಅವರ ಕರ್ಮವೇ. ಅವರ ಕರ್ಮ ಹಾಗಿರುವಾಗ ನಾನಲ್ಲ, ನನ್ನನ್ನು ತೆಗೆದು ಬಿಟ್ಟರು ಇನ್ನೊಬ್ಬರು ಬಂದರು ಅವರು ಕೊಲ್ತಾರೆ, ಹಾಗಾಗಿ ಬಿಡುತ್ತೆ. ಅದ ಕಾರಣ ನನ್ನನ್ನು ಅಂದುಕೋಬೇಡಿ ಅಂತ ಕ್ಷಮಾ ಮಾಡಿ ಅಂತ ಕೇಳಿದಾಗ ಇಬ್ಬರು ನಗುತ್ತಾರೆ. ತಮ್ಮ ಮಕ್ಕಳನ್ನ ಕೊಂದ ಕಂಸನ ಜೊತೆಗೆ ಅವರು ಮಾತಾಡಿದ ರೀತಿ ನಗುತ್ತಾ ಕ್ಷಾಂತವಾ ರೋಷಂಚ ದೇವಕಿ, ಅವನು ಮಕ್ಕಳನ್ನ ಕೊಂದ ಸಿಟ್ಟನ್ನೆಲ್ಲ ಕಡಿಮೆ ಮಾಡಿಕೊಂಡು ಪ್ರಹಸ್ಯ ನಗ್ತ ಮಾತಾಡ್ತಾರಂತೆ. ಹೇ ಕಂಸ, ನೀನೇನು ಹೇಳಿದ್ದೆಯಲ್ಲ ಅದು ಮೊದಲೇ ನಾವು ಚಿಂತನೆ ಮಾಡಿದ್ದೀವಯ್ಯ, ನೀನೊಂದು ಗೊಂಬೆ, ನಿನ್ನೊಳಗೆ ದೇವರು ಈ ಮಕ್ಕಳ ಕರ್ಮಾನುಸಾರ ಉಳಿಸೋದು ಅಳಿಸೋದು ಮಾಡ್ತಾನೆ ಅಂತ ಅದಕ್ಕೆ ನಾವು ಮೊದಲೇ ಸಿದ್ಧರಾಗಿ ಬಂದಿದ್ವಿ ಅಂತ ಹೇಳ್ತಾರೆ. ಅಂದರೆ ಅದೆಂಥ ಧೈರ್ಯ ಇರಬೇಕು. ಮಾತಾಡೋದು ಸುಲಭ, ಮಾತಾಡುವುದು ಬಹಳ ಸುಲಭ, ಮಾಡುವುದು ಬಹಳ ಕಷ್ಟ. ತಮ್ಮ ಮಕ್ಕಳನ್ನು ಒಬ್ಬ ವ್ಯಕ್ತಿ ಕೊಲ್ಲಲಿಕ್ಕೆ ಸಿದ್ಧನಾದಾಗ ಈ ಅನುಸಂಧಾನ ಬರಬೇಕು ಅಂದರೆ ಅದೆಂಥ ದೈವೀ ಚಿಂತನೆ ಇರಬೇಕು, ದೇವರ ಮೇಲೆ ಅದೆಷ್ಟು ದೃಢವಾದ ನಂಬಿಕೆ ಇರಬೇಕು. ಅಲ್ಲಿ ಹೇಗೆ ಕೊಟ್ಟದ್ದು ಭಗವಂತನೇ, ಈಗ ಇವನಲ್ಲಿ ನಿಂತು ಕೊಲ್ತಾ ಇರೋದು ಭಗವಂತನೇ, ಎರಡೂ ಮಾಡಿದ್ದಾನೆ, ಎರಡೂ ಒಳ್ಳೆಯದಕ್ಕೆ, ಅವನು ಏನು ಮಾಡಿದ್ರದು ಒಳ್ಳೆಯದಕ್ಕೆ ಎಂಬ ಚಿಂತನೆ ಯಾರಲ್ಲಿ ದೃಢವಾಗಿ ಬರುತ್ತೋ ಅಂದರೆ ಅವರು ಸಾಧನೆ ಆಗ್ತಾ ಇದೆ ಅಂತ ಅರ್ಥ. ಸಾಧನೆ ಅಂದರೆ ಇದು, ದೇವರು ನಮಗೆ ಏನು ಮಾಡಿದ್ರೂ ಒಳ್ಳೆಯದು ಮಾಡುತ್ತಾ ಇದ್ದಾನೆ ಅಂತ ತಿಳ್ಕೊಳ್ಳುವವರು ಏನಿರ್ತಾರಲ್ಲ ಅವರು ಸಾಧನೆ ಮಾಡುವವರು ಅಂತ. ಕೇವಲ ಏನೋ ಒಂದು ಗಡಿಬಿಡಿ ಗಡಿಬಿಡಿ ಕಾರ್ಯಕ್ರಮ ಬೆಳಿಗ್ಗೆದ್ದು ಮಾಡಿಕೊಂಡು ಹೋದರೆ ಸಾಧನ ಅಂತಲ್ಲ ಅದು. ಪ್ರಧಾನ ಸಾಧನ ಯಾವುದು? ಸ್ವಾಮಿ ಇಟ್ಟಾಂಗಿ ಇರುವೆನು ಹರಿಯೇ ಎನ್ನ ದೊರೆಯೇ ಅಂತ ಏನಿರ್ತಾರಲ್ಲ ಅದು ಸಾಧನೆ. ಮರ್ಚಾಡಿ ಶ್ರೀನಿವಾಸರಾಯರು ಅಂತ ಮಹಾನುಭಾವರು, ಅವರಿಗೆ ಮಗಳು ಚಿಕ್ಕವಳು, ಅಳಿಯ ಸತ್ತು ಹೋದ, ತಮ್ಮ ಕಣ್ಣೆದುರಿಗೆ ಚಿಕ್ಕ ವಯಸ್ಸಲ್ಲಿರುವ ಅಳಿಯ ಸತ್ತು ಹೋದ, ತಾವೇ ದಹನ ಮಾಡಿ ಬಂದು ಕೂತಿದ್ದಾರೆ ಮನೆಯಲ್ಲಿ. ಕಟ್ಟೆ ಮೇಲೆ ಕೂತಿರುವಾಗ ಇವರ ಸೋದರಳಿಯ ಬಂದಿದ್ದಾನೆ, ಮಾತಾಡಿಸ್ಲಿಕ್ಕೆ ಬಂದಿದ್ದಾನೆ. ಮಾವ ಅಂತ, ಏನು ಎಂಥ ಅನ್ಯಾಯ ಆಯಿತು ನಿಂಗೆ? ಅಳಿಯನನ್ನೇ ದೇವರು ಕರ್ಕೊಂಡು ಹೋದ್ನಲ್ಲ, ದೇವರು ನಿಂಗೆ ತುಂಬಾ ಅನ್ಯಾಯ ಮಾಡಿಬಿಟ್ಟು ನೋಡಪ್ಪ. ಇದು ಸಾಮಾನ್ಯ ನಮ್ಮಲ್ಲಿ ಬರುವ ಮಾತುಗಳು. ಆ ಮಾತು ಹೇಳಿದನು. ಅವಾಗ ಅವರು ಸ್ವಲ್ಪ ಸುಮ್ಮನೆ ಇದ್ದು ನಂತರ ಒಂಚೂರು ನಿನ್ನ ಎರಡು ಕಾಲು ಮುಂದೆ ಇಡ್ತೀಯಾ ಅಂತ ಕೇಳಿದನು. ಈ ವ್ಯಕ್ತಿಗೆ ಅರ್ಥ ಆಗ್ಲಿಲ್ಲ, ನನ್ನ ಕಾಲು ಯಾಕೆ ಮುಂದಿಡ್ಲಿ, ಇಡಯ್ಯ ಯಾಕೆ ಅಂದ್ರೆ ಹೇಳ್ತಾರೆ ಒಂದ್ಸಲ ನಿನ್ನ ಕಾಲು ಹಿಡಿದು ನಮಸ್ಕಾರ ಮಾಡೋಣ ಅಂತ. ಯಾಕೇನು, ದೇವರು ಅನ್ಯಾಯ ಮಾಡಿದ ಅಂತ ನಿರ್ಣಯ ಕೊಟ್ಟಿಯಲ್ಲಪ್ಪ, ಹಾಗಾದ್ರೆ ನೀನು ದೇವ್ರಕ್ಕಿಂತ ದೊಡ್ಡವನಾಗಿರ್ಬೇಕು, ನೀನು ಅದಕ್ಕೆ ನೀನು ಕಾಲು ಹಿಡಿದು ನಮಸ್ಕಾರ ಮಾಡೋಣ ಅಂತಿದ್ದೆ, ಯಾಕೆ ಮಾವ ಹಾಗೆ ಮಾತಾಡ್ತೀಯ, ಮತ್ತಿಲ್ಲದ್ರೆ ಏನು? ಆತ ಹುಟ್ಟಿಸಿದ್ದು ಒಳ್ಳೆದಕ್ಕೆ, ನನಗೆ ಮಗಳನ್ನು ಕೊಟ್ಟಿದ್ದು ಒಳ್ಳೆದಕ್ಕೆ, ಅಳಿಯನನ್ನು ಕೊಟ್ಟಿದ್ದು ಒಳ್ಳೆದಕ್ಕೆ, ಈಗ ಅಳಿಯನನ್ನು ಕರ್ಕೊಂಡು ಹೋಗಿದ್ದು ಒಳ್ಳೆದಕ್ಕೆ, ಅವನು ಮಾಡಿದ್ದೆಲ್ಲ ಒಳ್ಳೆದು ಅಂತ ನಾನಿದ್ದರೆ ಅವನು ಮಾಡಿದ್ದ ತಪ್ಪು ಅಂತೀಯಲ್ಲೋ, ಅವನು ಅನ್ಯಾಯ ಮಾಡಿದ ಅಂತ ಹೇಳ್ತೀಯಲ್ಲೋ, ದೋಷರಹಿತ ಅಂತ ಅವನು. ಎಷ್ಟು ಚೆನ್ನಾಗಿ ಈ ಜೀವನದಲ್ಲಿ ಎಷ್ಟೇ ಆಗು ಹೋಗುಗಳು ಬಂದರೂ ದೇವರಿಗೆ ವಿರುದ್ಧವಾದ ಬುದ್ಧಿ ಬಾರದಿರುವುದೇ ಸಾಧನ ಅಂತ ಈ ಮಹಾತ್ಮರು ದ್ವಾಪರ ಯುಗದಲ್ಲಿ ಇದ್ರು, ಕಲಿಯುಗದಲ್ಲಿ ಅನೇಕ ಜನ ಇದ್ದು ಹೋದರು, ಈಗಲೂ ಅನೇಕ ಜನ ಮಹಾತ್ಮರಿದ್ದಾರೆ. ಈ ಥರ ಚಿಂತನೆಯಿಂದ ಬದುಕನ್ನು ನಡೆಸ್ತಕ್ಕಂಥ ಮಹಾತ್ಮರಿದ್ದಾರೆ, ನಾವು ಅವರ ಹಾದಿಯಲ್ಲಿ ಹೋಗಬೇಕಾಗಿದ್ದೇ ಸಾಧನೆ. ಮನಸ್ಸು ಪರಿಣತ ಆಗ್ತಾ ಬರಬೇಕು, ಮನಸ್ಸು ಪಕ್ವ ಆಗ್ತಾ ಬರಬೇಕು. ದೇವರು ಕೊಟ್ಟದ್ದನ್ನ ಎಲ್ಲವನ್ನ ಸ್ವೀಕಾರ ಮಾಡಿರ್ತೇವೆ, ಅವನು ಯಾವಾಗ ತಗೊಂಡು ಹೋದರೂ ಕೊಡ್ಲಿಕ್ಕೆ ಸಿದ್ಧ ಆದರೆ ಅದು ಸಾಧನ. ನೀ ಕೊಟ್ಟಿದ್ದಪ್ಪ, ಶರೀರವು ನೀ ಕೊಟ್ಟಿದ್ದೆ, ಇಂದ್ರಿಯಗಳು ನೀ ಕೊಟ್ಟಿದ್ದೆ, ಮನಸ್ಸು ನೀ ಕೊಟ್ಟಿದ್ದೆ, ಪ್ರಾಣ ನೀ ಕೊಟ್ಟಿದ್ದೆ, ಸುತ್ತಿರುವ ಪದಾರ್ಥಗಳು ನೀ ಕೊಟ್ಟಿದ್ದೆ, ಸುತ್ತಿರುವವರೆಲ್ಲ ನೀ ಕೊಟ್ಟಿದ್ದೆ ಹರಿಯೇ. ನೀನು ಯಾವಾಗ ಕರ್ಕೊಂಡು ಹೋಗ್ತೀಯ ಎಲ್ಲರನ್ನ, ನಿನ್ನಿಚ್ಛ, ಅದಕ್ಕೆ ಚಕಾರ ಎತ್ತದೆ, ನೀನು ಮಾಡಿದ್ದು ಸರಿ ಅಂತ ನಾನಿದ್ದೇನೆ ಅಂತ ನಮ್ಮ ಮನಸ್ಸಿಗೆ ಒಳಗೆ ಅಂತರಾಳದಲ್ಲಿ ಬಂತ, ನಾವು ಸಾಧನೆ ಮಾಡ್ತಾ ಇದ್ದೇವೆ ಅಂತ ಅರ್ಥ. ಅದೇ ಬರಲಿಲ್ಲ, ಇನ್ನ ಸಾಧನೆ ಶುರುವೇ ಆಗ್ಲಿಲ್ಲ ಅಂತ ಅರ್ಥ. ಮೇಲ್ನೋಟಕ್ಕೆ ಏನು ಭೀಕರ ಅಕ್ಷತೆ ಅಂಗಾರ ಎಲ್ಲ ಇಟ್ಕೊಂಡು ಮೆರವಣಿಗೆ ಇರಬಹುದು, ಒಳಗೆ ಮಾತ್ರ ಏನು ಹುರುಳಿಲ್ಲ ಅಂತ ಅರ್ಥ. ಅದನ್ನ ಭಾಗವತದಲ್ಲಿ ತೋರಿಕೊಡ್ತಾ ಬರ್ತಾ ಇದ್ದಾರೆ. ಅದೆಂಥ ಮಹಾತ್ಮರು ದೇವಕಿ ವಸುದೇವರು, ತಮ್ಮ ಕೈಯಲ್ಲಿರುವ ಕೂಸನ್ನ ಎದುರಿಗೆ ಕೊಲ್ತಾ ಇದ್ದರೆ, ಸ್ವಾಮಿ ನಿನ್ನ ಸಂಕಲ್ಪ ಅಂತ ದೇವರನ್ನ ಪ್ರಾರ್ಥನೆ ಮಾಡತಕ್ಕಂಥ ಇಬ್ಬರು ಅಪರೂಪದ ವ್ಯಕ್ತಿಗಳು. ಭಗವಂತನ ಚಿಂತನ ಪರಾಕಾಷ್ಠ ಬಂದಿದೆ. ಅದನ್ನು ನಾವು ದಶಮಸ್ಕಂದದಲ್ಲಿ ಎಲ್ಲ ಕಡೆ ನೋಡ್ತಾ ಹೋಗಬೇಕು. ದಶಮಸ್ಕಂದದಲ್ಲಿ ಕೃಷ್ಣನ ಚರಿತ್ರೆ ಅದೇನೋ ಬಂದ, ಬೆಣ್ಣೆ ತಿಂದ, ಗಡಿಗೆ ಒಡೆದ ಅಂತ ಅದಕ್ಕೆ ಹಾಹಾ ಅಂತ ನಾವು ನಕ್ಕೊಂಡು ಹೋದರೆ ದೇವರು ತೃಪ್ತರ ಆಗಲ್ಲ. ದಶಮಸ್ಕಂದ ಸರಿಯಾಗಿ ನೀ ಕೇಳಿಲ್ಲ ಅಂತ. ಆ ರೀತಿಯಲ್ಲಿ ವಿಶೇಷವಾಗಿರತಕ್ಕಂಥ ಈ ಸ್ಕಂದವನ್ನ ಮುಂದಿನ ದಿನಗಳಲ್ಲಿ ವಿಸ್ತಾರವಾಗಿ ನೋಡೋಣ ಎಂಬಲ್ಲಿಗೆ ಶ್ರೀಕೃಷ್ಣ. ನಾಳೆ ಪುನಃ 10 ಗಂಟೆಗೆ ಸೇರೋಣ.